గ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మ రుద్రేంద్రవందితం స్వాంతస్థానంతశయ్యాయ పూర్ణజ్ఞానరసారణసే ఉత్తుంగవాత్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం తత్వనిష్టం వరిష్టం సకల సుజనశిష్టం నిత్య నిర్భూతకష్టం భయముఖపదనిష్టం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరార్చితానంత లీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురున్మమ బ్రహ్మచర్య హరిప్రీతి సువిద్యావాదశాలినః ఇష్టదాం కష్టహర్తృన్నః విద్యామాన్యాన్ మునీన్మమః వాదిరాజపదద్వంద్వా వారిజాసక్తమానసాన్ విశ్వప్రియ గురూన్ వందే మందోహం దేవిశుద్ధయే సత్యం సత్యం పునఃసత్యం విష్ణుతీర్థప్రసాదతః సర్వే కామా భవంత్యేవా శవతో బింబసన్నిధౌ చింతామణిం సుభక్తానాం కల్పవృక్షం చకామదం స్వామినం త్వాం రఘుప్రేమతీర్థం వందేహ్యభీష్టదం శ్రీగురుభ్యో నమః. హరి ఓం. ఓం జన్మాద్యస్య యతోన్వయాదిదరదశ్చార్థేషు విఘ్నస్వరాట్ తేనే బ్రహ్మహృదాయాది కవయే ముఖ్యంధియం సూరయః తేజోవారి మృదాం యథా వినిమయో యత్ర త్రిసర్గోమృట ధామ్నా స్వేన సదా నిరస్తకుహకం సత్యం పరం ధీమహి. శ్రీగురుభ్యో నమః.
కపిల అవతారం మాడ
ఆయ్తల్ల
ಇಲ್ಲ ಕಪಿಲ ಆಯ್ನ ಅವತಾರ ಮಾಡಿಲ್ಲ, ಇವ್ರದು ಹೇಳ್ತಾರೆ ಕರ್ದಮ್ಮ ಪ್ರಜಾಪತಿ ಹೇಳ್ತಾರೆ.
ಮದುವೆ ವಿಚಾರ ಆಯ್ತು
ಆಯ್ತು,
ಮದುವೆ ಆಯ್ತು
ಮದುವೆ ಆಯ್ತು. ಆಮೇಲೆ ಅವರು
ಮದುವೆ ವಿಚಾರ ಮಾತಾಡ್ತಾರೆ, ನೀನು ಬರ್ತೀಯ ಅಂತ. ನನ್ನ ಮಗನಾಗಿ ಬರ್ತೀವಿ,
ಮದುವೆ ವಿಚಾರ ಮಾತಾಡ್ಬೇಕು
ಮಾತಾಡ್ತೀವಿ. ಮೊನ್ನೆ ಸೊನ್ನೆ ಮುಗಿತು ಅನ್ಕೊಂಡಿದ್ದೆ, ಮುಗಿದಿಲ್ಲ.
ಕಪಿಲ
ಹೌದು ಮುಗಿಸ್ಬಿಡೋಣ ಅಷ್ಟೊತ್ತು. ಮುಗಿಸೋದು ಬಹಳ ಸುಲಭ, ಹೇಳೋ ಕಷ್ಟ. ಕದಮ ಪ್ರಜಾಪತಿಗಳು ದೇವಹೂತಿ ದೇವಿಯನ್ನ ಮದುವೆ ಆಗ್ತಾ ಇದ್ದಾರೆ. ಆಕೆಯ ಭಗವಂತ ಅವತಾರ ಮಾಡಬೇಕಾದರೆ ಗರ್ಭಶುದ್ಧಿ ಆಗಬೇಕಲ್ವ? ಮಧ್ವಾಚಾರ್ಯರು ಬರಬೇಕಂದ್ರೆ 12 ವರ್ಷಗಳ ಕಾಲ ತಪಸ್ಸು ಮಾಡಿದರು. ಅದೇ ತರ ಇಬ್ಬರು ಕೂಡ ಭಗವಂತನ ವಿಶೇಷ ಚಿಂತನೆಯಲ್ಲಿ ತೊಡಗಿದ್ದಾರೆ. ಅದಕ್ಕೇನೆ ಅವರಿಗೆ, ಯಾರಿಗೆ? ಕರ್ದಮ ಪ್ರಜಾಪತಿಗಳಿಗೆ ಮದುವೆ ಆದ ಮೇಲೂ ಹೆಂಡತಿ ಮೇಲೆ ಯಾವ ದೃಷ್ಟಿಯೂ ಬರ್ತಾ ಇಲ್ಲ. ತಮ್ಮ ತಪಸ್ಸು ತಾವಾಗಿದ್ದಾರೆ. ಪಾಪ ಆಕೆ ಬಂದವಳು ಸೇವೆ ಮಾಡುತ್ತಾ ಇದ್ದಾಳಷ್ಟೇ ಹೊರತು ಇನ್ನೇನೂ ಇಲ್ಲ ಇವರ ಮಧ್ಯದಲ್ಲಿ. ಆಗ ಅನೇಕ ವರ್ಷಗಳ ಕಾಲ ಕಳೆದು ಹೋಯಿತು. ಭಗವಂತ ಗರ್ಭಶುದ್ಧಿ ಆಯಿತು ಅಂತ ಗೊತ್ತಾದ ಕೂಡಲೇ, ಪಕ್ವಕಾಲ ಬಂತು ಅಂತ ಗೊತ್ತಾದ ಕೂಡಲೇ ಕರ್ದಮ ಪ್ರಜಾಪತಿಗಳಲ್ಲಿ ತಾನೇ ನಿಂತು ಪ್ರೇರಣೆ ಮಾಡುತ್ತಾ ಇದ್ದಾನೆ. ಆಕೆಯನ್ನ ಅವತ್ತು ನೋಡುತ್ತಾ ಇದ್ದಾರೆ, ದಿನಾಗೂ ನೋಡೋದೇ. ಆದರೆ ಅವತ್ತು ಮನಸ್ಸಿಗೆ ಬಂತು, ಅಯ್ಯೋ ಪಾಪ ಸೊರಗಿದ್ದಾಳೆ ನನ್ನ ಸೇವೆಯಲ್ಲಿ, ಅನುಗ್ರಹ ಮಾಡಬೇಕು ಅಂತ ನೋಡಿದ್ದಾರೆ. ಕರೆದು ಹೇಳುತ್ತಾ ಇದ್ದಾರೆ, ನಿನಗೇನು ಬರಬೇಕು ಹೇಳು. ಆಕೆ ಕೇಳಿದ್ಲು, ನೀವು ಹೇಗೂ ಸನ್ಯಾಸ ತಗೊಳ್ತೀನಿ ಅಂತ ಹೇಳ್ತೀರಲ್ಲ, ಹೇಳ್ತಾ ಇದ್ರು ಪ್ರಥಮ ಪ್ರಜಾಪತಿಗಳು ಮದುವೆಯಾದ ದಿವಸವೇ ಹೇಳಿದ್ರು, ಸಂತಾನ ಆದ ಕೂಡಲೇ ನಾನು ಸನ್ಯಾಸ ತಗೊಳ್ತೇನೆ ಅಂತ. ಆಕೆ ಕೇಳಿದ್ದು, ನೀವು ಹೇಗೂ ಸನ್ಯಾಸ ತಗೊಂಡು ಹೋಗ್ತೀರಾ, ಅದರಿಂದ ನಿಮ್ಮ ಪ್ರತಿಮೆ ನನಗೆ ಬೇಕು, ತಥಾಸ್ತು ಅಂತ ಅವರು 100 ವರ್ಷಗಳ ಕಾಲ ಒಂದು ವಿಮಾನ ನಿರ್ಮಾಣ ಮಾಡಿ ಆಕೆಯನ್ನ ಕೂಡಿಸಿಕೊಂಡು 100 ವರ್ಷ ಸಂಚಾರ ಮಾಡಿ ಬಂದರು, ವಿಹಾರ ಮಾಡಿದರು. ವಿಹಾರ ಮಾಡಿದ ತಪಸ್ಸು ಮಾಡಲಿಕ್ಕಾಗಲ್ಲ ಸಾಮಾನ್ಯ ಅಲ್ಲ ಅಂದ್ರು. ಕರ್ದಮ ಪ್ರಜಾಪತಿಗಳು ಮೊದಲನೇ ದಿವಸ ವಿಮಾನ ಏರುವ ಕಾಲಕ್ಕೆ ಹೇಗಿದ್ರು, ಇಳಿದು ಬರುವಾಗಲೂ ಹಾಗೇ ಇದ್ರು. ಸಂಸಾರದಲ್ಲೂ ತಪಶಕ್ತಿ ಹಾಗೆ ಇತ್ತು ಅವರದ್ದು. ಸರಿ, 9 ಜನ ಹೆಣ್ಣು ಮಕ್ಕಳು ಬಂದರು, ಪ್ರಜಾಪತಿಗಳಿಗೆ ಮದುವೆ ಮಾಡಿ ಕೊಡ್ತಾ ಇದ್ದಾರೆ. ಸ್ವಾಮಿ ಅನುಗ್ರಹ ಮಾಡಿ ಬಂದ ಪ್ರಾದುರ್ಭೂತನಾದ ಕಪಿಲನಾಮಕನಾಗಿ ಬ್ರಹ್ಮದೇವರಿಂದ ಸ್ತೋತ್ರ ಮಾಡಿಸಿಕೊಂಡ ಹೊರಬಂದು ನಿಲ್ಲುತ್ತಾ ಇದ್ದಾನೆ, ದೊಡ್ಡವನಾಗಿ ನಿಲ್ತಾ ಇದ್ದಾನೆ. ಅಪ್ಪನಿಗೆ ಅಪ್ಪಣೆ ಕೊಟ್ಟ ಸನ್ಯಾಸಕ್ಕೆ ಹೋಗಬಹುದು ಅಂತ. ನಂತರ ತಾಯಿಗೆ ಉಪದೇಶ ಕೊಟ್ಟ. ತಾಯಿ ಕೇಳಿದ್ದು, ಅಪ್ಪ ಉದ್ಧಾರ ಮಾಡು, ಜ್ಞಾನ ಪಡ್ಕೊಂಡಿಲ್ಲ ನಿಮ್ಮ ತಂದೆಯರ ಹತ್ರ ಅಂದ್ರೆ. ಆಗ ಭಗವಂತ ಸಾಂಖ್ಯ ತತ್ವ ಉಪಯೋಗ ಉಪದೇಶ ಕೊಡ್ತಾ ಇದ್ದಾನೆ. ಏನು ಸಾಂಖ್ಯ ತತ್ವ ಅಂದ್ರೆ? ಸಂಖ್ಯಾ ಶಬ್ದಕ್ಕರ್ಥ ಜ್ಞಾನ ಅಂತ. ಅದಕ್ಕೆ ಸಂಬಂಧಪಟ್ಟ ಯೋಗ ಸಾಂಖ್ಯ ಯೋಗ, ಜ್ಞಾನ ಯೋಗ. ಭಗವಂತನನ್ನ ಎಲ್ಲೆಲ್ಲಿ ಹೇಗೆ ಹೇಗೆ ಕಾಣಬೇಕು? ಬಿಂಬನಾಮಕ ಭಗವಂತನೇ ಸಕಲೇಂದ್ರಿಯ ವ್ಯಾಪಾರ ಸರ್ವಸೃಷ್ಟಿಯನ್ನ ಮಾಡಿದವ ಎಂಬ ಚಿಂತನೆ ಕೊಡುವುದೇ ಸಾಂಖ್ಯಯೋಗ. ಅದನ್ನು ವಿಸ್ತಾರವಾಗಿ ಉಪದೇಶ ಕೊಟ್ಟ. ಕೊಟ್ಟು ಕೊನೆಗೆ ಹೇಳಿದ, ಹೃದಯದಲ್ಲಿರುವ ಭಗವಂತನ ಚಿಂತನೆ ಮಾಡಮ್ಮ, ಸಂಚಿಂತಯೇತ್ ಭಗವತಃ ಚರಣಾರವಿಂದಂ. ಎಂಥದ್ದಿದು ಅಂದ್ರೆ, ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ. ಒಳ್ಳೆ ಲಾಂಛನಗಳಿಂದ ಕೂಡಿಕೊಂಡಿರುವಂತಹ ದೇವರ ಪಾದವನ್ನು ಚಿಂತನೆ ಮಾಡು. ಇದಂತಹದ್ದು ಧ್ಯಾತುರ್ ಮನಃಶಮಲ ಶೈಲ ನಿಸೃಷ್ಟ ವಜ್ರಂ. ಧ್ಯಾನ ಮಾಡುವವರ ಮನಸ್ಸಿನ ಪಾಪಗಳೆಂಬ ಬೆಟ್ಟಕ್ಕೆ ದೊಡ್ಡ ವಜ್ರಾಯುಧದಂತೆ ಪುಡಿ ಪುಡಿ ಮಾಡತಕ್ಕಂಥದ್ದು ದೇವರ ಪಾದ ಚಿಂತನೆ ಎಂದು. ಅಂತಹ ಚಿಂತನೆಯನ್ನು ಮಾಡುವಂತ ತಿಳಿಸಿಕೊಟ್ಟು ಆಕೆ ತಿಳ್ಕೊಂಡ್ಲು. ನೋಡಿ, ಭಾಗವತದಲ್ಲಿ ಎಲ್ಲರೂ ಒಂದು ಸಲ ಹೇಳ್ಕೊಂಡು ತಿಳ್ಕೊಂಡ್ಬಿಟ್ರು, ನಾವು ಮಂಗಳಗಳು ಎಷ್ಟು ಸಲ ಮಾಡುವುದು ನಮ್ಗೆ ತಿಳಿತಾ ಇಲ್ಲ, ಯಾಕೂ ಅರ್ಥ ಆಗಲ್ಲ. ಅದೇ ವಿಷಯ, ಅಲ್ಲಿದ್ದವರು ಒಂದು ಸಲ ಹೇಳಿದ ಕೂಡಲೇ ಗ್ರಹಣ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ನಮಗೆ ಪದೇ ಪದೇ ಕೇಳಿದ್ರೂ ಕೂಡ ಬರ್ತಾ ಇಲ್ಲ. ಕಾರಣ ಏನು ಅಂದ್ರೆ, ಏನೋ ಕೂತಿದೆ ಅಂತ ಅರ್ಥ. ಅದು ಕಳ್ಕೋಬೇಕು ನಾವು. ಆ ರೀತಿಯಲ್ಲಿ ಅನುಗ್ರಹ ಮಾಡಿ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದ್ದಾರೆ. ಈಗಲೂ ಭಗವಂತ ಅಲ್ಲಿದ್ದಾನೆ. ತಾಯಿ ಭಗವಂತನ ಸನ್ನಿಧಾನ ಸೇರ್ತಾ ಇದ್ದಾಳೆ ಸಾಧನೆ ಮಾಡಿಕೊಂಡು. ಅದನ್ನೇ ಹೇಳ್ತಾ ಇದ್ದಾರೆ, ಆ ಕ್ಷೇತ್ರವನ್ನೇ ಬಿಂದು ಸರೋವರ ಅಂದ್ರು. ಆ ಬಿಂದು ಸರೋವರದಲ್ಲಿ ಆ ಇಬ್ಬರನ್ನ, ತಾಯಿ ಮಕ್ಕಳನ್ನ ನೆನೆದು ಯಾರು ತಮ್ಮ ತಾಯಿಯಂದರಿಗೆ ವಿಶೇಷವಾದ ಶ್ರಾದ್ದವನ್ನ ಮಾಡುತ್ತಾರೆ ಅಂಥವರಿಗೆ ವಿಶೇಷವಾದ ಸದ್ಗತಿ ಆಗುತ್ತೆ ಎಂಬುದನ್ನು ತಿಳಿಸಿಕೊಟ್ಟು ನಂತರ ಬರತಕ್ಕಂತಹ ಕಥಾ ಅತ್ರಿ ಮಹರ್ಷಿಗಳ ಜ್ಞಾನಯೋಗ. ಅತ್ರಿ ಮಹರ್ಷಿಗಳ ಕಥಾ ಬರ್ತಾ ಇದೆ. ಬ್ರಹ್ಮದೇವರ ಮಾನಸ ಪುತ್ರರಾಗಿರತಕ್ಕಂತಹ ಅವರು ಬ್ರಹ್ಮದೇವರ ಅಪ್ಪಣೆಯಿಂದ ಭಗವಂತನ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಕಾರಣ ಇಷ್ಟೇ, ಮಕ್ಕಳನ್ನು ಪಡೆಯಬೇಕು ಅಂತ. ದೇವರ ದರ್ಶನ ಕೊಡ್ತಾ ಇದ್ದಾರೆ. ದೇವರ ಜೊತೆಗೆ ಬ್ರಹ್ಮದೇವರು ರುದ್ರದೇವರು ಕೂಡ ಬಂದ್ರಂತೆ. ಕೇಳುತ್ತಾ ಇದ್ದಾರೆ, ಬಹಳ ಅಪರೂಪ, ಒಬ್ಬರ ದರ್ಶನ ಆಗಬೇಕಾದರೆ ಬಹಳ ತಪಸ್ಸು ಮಾಡಬೇಕು, ಆದರೆ ಮೂವರ ದರ್ಶನ ಕೊಟ್ಟಿದ್ದೀರಾ, ನನ್ನ ಭಾಗ್ಯ, ಅದು ಹೇಗೆ ಸಾಧ್ಯ ಆಯಿತು? ನಾನು ಇಬ್ಬರನ್ನ ಚಿಂತನೆ ಮಾಡಲೇ ಇಲ್ಲ, ಚಿಂತನೆ ಮಾಡಿದರೂ ಕಾಣಲ್ಲ, ಚಿಂತನೆ ಮಾಡದೇನೆ ಕಾಣಲಿಕ್ಕೆ ಕಾರಣ ಏನು? ಅವಾಗಂದ್ರು, ನೀನು ಚಿಂತನೆ ಮಾಡಿದ ರೀತಿ ಆಗಿತ್ತಪ್ಪ. ಏನು ನೀನು ಚಿಂತನೆ ಮಾಡಿದ್ದು? ಶ್ರೀಹರಿಯನ್ನೇ. ಏನಂತ ಚಿಂತನೆ ಮಾಡಿದ್ದೀಯಾ ಅಂದರೆ, ಬ್ರಹ್ಮನಲ್ಲಿ ಬ್ರಹ್ಮನಾಮಕ, ರುದ್ರನಲ್ಲಿ ರುದ್ರನಾಮಕ ಅಂತ ಚಿಂತನೆ ಮಾಡಿದ್ದೀಯಲ್ಲ, ವಿಷ್ಣು ರೂಪದ ಜೊತೆಗೆ ಬ್ರಹ್ಮರೂಪ ರುದ್ರರೂಪ ದೇವರದ್ದೇ ದರ್ಶನ ಕೊಡಬೇಕು. ಆದರೆ ಬ್ರಹ್ಮನಾಮಕ ಭಗವಂತ ರೂಪ ದರ್ಶನ ಕೊಡಬೇಕಾದ್ರೆ ಬ್ರಹ್ಮದೇವರಿರೋದೇ ಕೊಡ್ಲಿಕ್ಕಾಗಲ್ಲ, ಬ್ರಹ್ಮದೇವರೊಳಗೆ ಇರುವ ರೂಪ ಈ ಪ್ರತಿಮಾ ಬರಲೇಬೇಕು, ರುದ್ರದೇವರು ಬರಲೇಬೇಕು, ಅದಕ್ಕೆ ನಾವು ಬಂದದ್ದಾಯಿತು ಅಂದ್ರು. ಭಗವಂತನ ಆ ವಿಶೇಷ ಸನ್ನಿಧಾನವನ್ನು ತೋರಿಕೊಡುವಂತಹ ಪ್ರಸಂಗ ಇದು. ಆಗ ಮಕ್ಕಳು ಬೇಕು ಅಂದರೆ, ನಿಮ್ಮಂಥ ಮಕ್ಕಳು ಸಾಕು ಅಂದ್ರು, ನಾವೇ ಬರುತ್ತೇವೆ ಅಂತ ಬಂದರು. ದತ್ತಂ ದೂರ್ವಾಸಕಂ ಸೋಮಂ ಅಂತ ಹೇಳ್ತಾ ಇದ್ದಾರೆ. ದತ್ತ ಅಂದ್ರೆ ಮೂರು ತಲೆ, ದತ್ತ ಅಂದ್ರೆ ಮೂರು ತಲೆಯ ನಾಯಿ, ಇದ್ಯಾವುದೂ ಇಲ್ಲ, ವೇದವ್ಯಾಸರಂತೆ ಶುದ್ಧ ರೂಪ, ಸನಕಾದಿಗಳಿಗೆ ಉಪದೇಶ ಕೊಟ್ಟಂತಹ ಮಹಾನುಭಾವ ರೂಪ. ಅಂತಹ ರೂಪದಿಂದ ಭಗವಂತ ಅನುಗ್ರಹ ಮಾಡಿದ. ಈ ರೀತಿ ಅತ್ರಿ ಮಹರ್ಷಿಗಳ ಚರಿತ್ರೆಯನ್ನು ತಿಳಿಸಿಕೊಟ್ಟು ನಂತರ ಬರತಕ್ಕಂತಹ ಚರಿತ್ರೆ ಯಾವುದು ಅಂದರೆ, ವಿಶೇಷವಾಗಿರತಕ್ಕಂಥ ದಕ್ಷ ಪ್ರಜಾಪತಿಗಳ. ನೋಡಿ, ಕಥಾ ನಾನು ಮರ್ತೋಗ್ಬಿಟ್ಟ, ಟಕಟಕಟಕ ಬರ್ತಾ ಇದೆ ಭಯ ಅಲ್ವಾ, ಕಥೆಗಳು ಚೆನ್ನಾಗಿ ಬರುತ್ತೆ. ದಕ್ಷ ಯಜ್ಞ ಧ್ವಂಸಘಟ್ಟ. ಯಾರ ಜೀವನದಲ್ಲಿ ರುದ್ರದೇವರಿಗೆ ಸ್ಥಾನ ಇಲ್ಲ ಅವರ ಜೀವನ ಯಜ್ಞ ಧ್ವಂಸ ಅಂತ ತೋರುವ ಘಟ್ಟ. ಆ ಸಂದರ್ಭದಲ್ಲಿ ಎಲ್ಲಾ ಪ್ರಜಾಪತಿಗಳು ಸೇರಿ ಯಜ್ಞ ಮಾಡುತ್ತಾ ಇದ್ದಾರೆ. ಮಧ್ಯದಲ್ಲಿ ಬಂದವರೇ ದಕ್ಷ ಪ್ರಜಾಪತಿಗಳು. ಅವರ ತೇಜಸ್ಸಿಗೆ ಎಲ್ಲರೂ ಎದ್ದು ನಿಂತರು. ರುದ್ರದೇವರು ಬ್ರಹ್ಮದೇವರು ಬಿಟ್ಟು, ರುದ್ರದೇವರು ಎದ್ದು ನಿಲ್ಲಬೇಕಾಗಿಲ್ಲ, ಆದರೆ ಬಯಸಿದರು ಎದ್ದು ನಿಲ್ಲಬೇಕು ಅಂತ. ಮಗಳಿಗೆ ಗಂಡ, ಅಳಿಯ, ಅದರಿಂದ ಶಿಷ್ಯ, ಅದರಿಂದ ನಿಲ್ಲಬೇಕು ಅಂತ ಅಪೇಕ್ಷಿಸಿದರು. ಅವರು ಎದ್ದು ನಿಲ್ಲಲಿಲ್ಲ, ಮಾತು ಮಾತಾಡಿಸಲಿಲ್ಲ. ಸಿಟ್ಟು ಬಂತು. ನಾನಾ ಬೈಗಳ ಸುರಿಮಳೆ ಸುರಿತಾ ಇದ್ದಾರೆ. ಮರ್ಕಟ ಲೋಚನ ಪ್ರೇತಾಸ್ಥಿ ಗ್ರಂಥಭೂಷಣ ಯಾವಾಗಲೂ ಸ್ಮಶಾನವಾಸಿ ಎಲ್ಲಾ ಬೈತಾ ಇದ್ದಾರೆ. ಅದರದ್ದು ಸ್ತೋತ್ರ ಅಂತೆ ಅವರಿಗೆ. ಮರ್ಕಟ ಲೋಚನ ಅಂದ್ರೆ ಮರ ಅಂದ್ರೆ ಮರಣ, ಅದನ್ನ ಕಟತಿ ದಹನ ಮಾಡುವಂತಹ ಕಣ್ಣು ಅವರದ್ದು, ಎಲ್ಲರ ಮೃತ್ಯುವನ್ನು ನಾಶ ಮಾಡುವ ಕಣ್ಣು ಅಂತ ಒಂದರ್ಥ. ಇನ್ನೊಂದು ಪ್ರೇತಾಸ್ಥಿ ಗ್ರಂಥಿಭೂಷಣ ಅಂದ್ರೆ ಪ್ರೇತರು ಅಂದ್ರೆ ಯಾರು ಅಂದ್ರೆ ಹೇಳ್ತಾ ಇದ್ದಾರೆ ಈ ಮಹಾನುಭಾವರಾದ ಯಾದವಾರ್ಯರಂತಹ ಮಹಾನುಭಾವರ ಅಸ್ಥಿ, ಅದನ್ನು ಭಾಗವತ ಬರ್ತಾ ಇತ್ತಲ್ಲ, ಅಂಥ ಅಸ್ಥಿಗಳನ್ನು ಹಾಕೊಂಡು ಓಡಾಡ್ತಾರೆ ಅಟ್ಟ ಹೊರತು ಕಂಡವರ ಅಸ್ಥಿಗಳನ್ನು ಹಾಕೊಂತಾರೆ. ಅಂಥ ಅವರಂಥ ಅಂಥ ಪವಿತ್ರ ಭಸ್ಮವನ್ನ ಹಚ್ಚಿಕೊಂಡಿರ್ತಾರೆ ಆ ಮಹಾನುಭಾವರು. ಯಾವಾಗಲೂ ಸದಾ ಭಗವಂತನಲ್ಲೇ ಮನಸ್ಸಿಟ್ಟಿರತಕ್ಕಂಥ ದಿಗಂಬರರು, ಅವರಿಗೆ ಅಂಬರವೇ ಬೇಕಾಗಿಲ್ಲ, ವಿಶೇಷವಾಗಿರತಕ್ಕಂಥ ಮಹಾನುಭಾವರು. ಆದರೆ ಮಾತಿನ ಚಕಮಕಿ ನಡೆಯಿತು. ಭೃಗು ಮಹರ್ಷಿಗಳಿಗೆ ನಂದಿ, ಎಲ್ಲರಿಗೂ ಶುರುವಾಯಿತು. ಪಾಷಂಡಿಗಳಾಗ್ರಿ, ತತ್ವಜ್ಞಾನಹೀನರಾಗ್ರಿ ಅಂತ ಒಬ್ಬರಿಗೊಬ್ಬರು ಶಾಪಗಳು ತಗೊಂಡು ರುದ್ರದೇವರು ಹೊರಟು ಹೋಗ್ತಾ ಇದ್ದಾರೆ. ಅವಾಗ ರುದ್ರದೇವರನ್ನು ಅವಮಾನ ಮಾಡಬೇಕೆಂಬ ಉದ್ದೇಶದಿಂದಲೇನೆ ಹೊರಟವರು ಯಾರು ಅಂದರೆ ದಕ್ಷ ಪ್ರಜಾಪತಿಗಳು. ಮನೆಯಲ್ಲೇ ಬೃಹಸ್ಪತಿ ಸಭಾ ಅಂತ, ಬೃಹಸ್ಪತಿ ಯಜ್ಞ ಅಂತ ಮಾಡುತ್ತಾ ಇದ್ದಾರೆ. ಆಗ ಎಲ್ಲರನ್ನು ಕರೆದರು, ರುದ್ರದೇವರನ್ನ ಕರೆಯಲಿಲ್ಲ, ಮಗಳನ್ನ ಕರೆಯಲಿಲ್ಲ. ಎಲ್ಲರೂ ತಂದೆ ಮನೆಗೆ ಹೋಗುವಾಗ ದಕ್ಷ ಸತೀದೇವಿ ಕೇಳ್ತಾ ಇದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಯ್ಯೋ ನಿನಗೆ ಗೊತ್ತಿಲ್ಲ, ನಿಮ್ಮ ಅಮ್ಮನ ಮನೆಯಲ್ಲೇ ಆಗ್ತಾ ಇದೆ ಯಜ್ಞ, ನಿಮ್ಮನ್ನು ಕರೀಲಿಲ್ವಾ ಅಂತ ಎಲ್ಲರೂ ಹೋಗ್ತಾ ಇದ್ದಾರೆ. ತಾಯಿ ತಂದೆ ಮನೆಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಹೇಳ್ತಾ ಇದ್ದಾಳೆ. ಎಲ್ಲರೂ ಉಡುಗೆ ತೊಡುಗೆ ಹಾಕೊಂಡು ತಿರುಗ್ತಾರೆ, ನಾನೊಬ್ಬಳು ಹೋಗದಿದ್ರೆ ಹೇಗೆ, ಚೆನ್ನಾಗಿರಲ್ಲ, ಅದರಿಂದ ಹೋಗ್ತೇನೆ ಅಂತ ಹೇಳಿದ್ರೆ ಬೇಡ, ಅವರು ಕರೀಲಿಲ್ಲ. ಅಲ್ಲ, ಅಪ್ಪನ ಮನೆಗೂ ಗುರುಗಳ ಮನೆಗೂ ಕರೀದಿದ್ರೆ ಹೋಗ್ಬೋದಲ್ಲ ಅಂದ್ರೆ, ಹೌದು ಹೋಗಬಹುದು, ಯದಿ ಅನುತ್ಪಾದಿತ ದೋಷದೃಷ್ಟಯ, ಅವರಿಗೆ ನಮ್ಮಲ್ಲಿ ದೋಷ ಹುಡುಕುವುದೇ ಕೆಲಸ ಆಗದಿದ್ದರೆ, ಅಭಿಮಾನ ಇದ್ರೆ ಹೋಗ್ಬೋದು. ಗುರುಗಳೇ ಆದರೂ ಕೂಡ ನಮ್ಮಲ್ಲಿ ದೋಷ ಹುಡುಕುವ ದೃಷ್ಟಿ ಬಂತ ಅವರಿಗೆ, ನಾವು ದೂರ ಇದ್ದು ನಮಸ್ಕಾರ ಮಾಡಿಕೊಂಬುದು ಉತ್ತಮ ಅಂದ. ಅಪ್ಪ ಆದರೂ ಸರಿ, ನಮ್ಮಲ್ಲಿ ದೋಷವೇ ಹುಡುಕುವುದು ಅಂತ ದೂರ ಇರಿ. ಇಲ್ಲ, ನಾನು ಹೋಗ್ತೇನೆ, ಹೋದರೆ ಮರಣ ಬಂದೀತು ಅಪ್ಪಣೆ ಅಂತ ಹೋದ್ಲು. ಯಾಕೆ ಹಾಗೆ ಹೋಗಿದ್ದು? ಮಾಮೂಲು ಹೆಣ್ಣು ಮಕ್ಕಳಂತೆ ತವ್ರ ಮನೆ ಹೋಗ್ತೀನಿ ಅಂತ, ಹೋಗ್ಬೇಡ ಅಂದ್ರೆ ನಾನು ಹೋಗ್ತೀನಿ ಅಂತ ಹೋಗುವ ಹೆಣ್ಣು ಮಗಳೇ ಇಲ್ಲ. ರುದ್ರದೇವರ ಮಾತು ತೆಗೆದುಹಾಕುವಳಲ್ಲ, ಆಕೆ ಮೊದಲೇ ಸಂಕಲ್ಪ ಮಾಡಿಕೊಂಡಿದ್ದಂತೆ. ಇದನ್ನ ಅರಣ್ಯಕಾಚಾರ್ಯ ಹೇಳ್ತಾರೆ, ಭಾವಿ ಕಾರ್ಯವಶ ಅಂತ. ಮುಂದೆ ಕಾರ್ಯ ಮಾಡಬೇಕಾಗಿತ್ತೇನು? ತನ್ನ ಗಂಡನನ್ನ ಅವಮಾನ ಮಾಡಿದಂತಹ ಅಪ್ಪ ಆತನಿಂದ ಪಡ್ಕೊಂಡ ದೇಹವನ್ನ ಮೊದಲೇ ಸುಟ್ಟಬೇಕು ಅಂತ ಅನ್ಕೊಂಡಿದ್ಲು, ಸಂದರ್ಭ ಬರಲಿ ಅಂತ ಕಾದುಕೊಂಡಿದ್ಲು. ಇವಾಗ ಹೋಗಿ ಎಲ್ಲರೆದುರಿಗೆ ಚಿತ್ಕಾರ ಹಾಕಿ ಸುಟ್ಟು ಈ ಶರೀರ ಸುಟ್ಟು ಬರಬೇಕು. ರುದ್ರದೇವರು ಯಾವಾಗಲೂ ನನ್ನ ಕರೆದ್ರು ಕೂಡ ದಾಕ್ಷಾಯಿಣಿ ದಾಕ್ಷಾಯಿಣಿ ಅಂತ ಕರೀತಾರೆ, ದಕ್ಷನ ಮಗಳೇ ದಕ್ಷನ ಮಗಳೇ ಅಂತ ಮನಸ್ಸುಚ್ಚಿದಂತಾಗುತ್ತೆ, ಎಂಥವರ ಮಗಳು ಅಂತ. ಆದ್ದರಿಂದ ಅಲ್ಲಿಗೆ ಹೋಗಿ ದಹನ ಮಾಡಿಕೊಂಡು ಬರಬೇಕು ಅಂತ ಹೊರಟ್ಲು. ಅದಕ್ಕೆ ರುದ್ರದೇವರು ಮರಣ ಬರುತ್ತೆ ಅಂದ್ರೆ ಅದಕ್ಕಾಗಿ ಹೊರಟೇನೆ ಅಂತ ಹೊರಟ್ಲು. ನೋಡಿ ಇಂತಹ ಸಂದರ್ಭ. ಸರಿ, ಅಲ್ಲಿಗೆ ಹೊರಟ ಮೇಲೆ ರುದ್ರದೇವರಿಗೆ ಭಾಗವಿಲ್ಲದೆ ಮಾಡುವುದನ್ನು ನೋಡಿ ಎಲ್ಲರೆದುರಿಗೆ ಅಪ್ಪನಿಗೆ ಚಿಕ್ಕಾರ ಹಾಕಿ ತಾನು ಶರೀರ ದಹನ ಮಾಡಿಕೊಂಡ್ಬಿಡ್ತಾ ಇದ್ದಾಳೆ. ದಕ್ಷ ಪ್ರಜಾಪತಿಗಳಿಗೆ ದುಃಖ ಆಗ್ತಾ ಇದೆ, ಪಶ್ಚಾತ್ತಾಪ ಬಂತು, ಅಯ್ಯೋ ಮಗಳು ಹೀಗಾಗ್ಲಲ್ಲ ಅಂತ. ಅಷ್ಟರೊಳಗೆ ನಾರದರು ಬಂದು ತಿಳಿಸಿಕೊಡುತ್ತಾರೆ ರುದ್ರದೇವರಿಗೆ, ಹೀಗಾಯಿತು ಅಂದ್ರೆ ಜಟೆಯನ್ನು ಕಿತ್ತಿ ವೀರಭದ್ರನನ್ನು ಸೃಷ್ಟಿ ಮಾಡಿ ಕಳಿಸ್ತಾ ಇದ್ದಾರೆ. ರುದ್ರದೇವರು ಗೊತ್ತಿಲ್ವ? ನಾರದರು ಹೇಳಬೇಕಾ? ಗೊತ್ತಿತ್ತು. ಸತೀದೇವಿ ಮೈ ಸುಟ್ಟುಕೊಳ್ಳುವಾಗ ಆಕೆ ಒಳಗಿದ್ದು ಸಂಕಲ್ಪ ಕೊಟ್ಟದ್ಯಾರು? ಇವರೇ ತಾನೆ. ಆ ಕೊಟ್ಟಾಗ್ಲೂ ಕೈಲಾಸದಲ್ಲಿ ಪ್ರಶಾಂತವಾಗಿ ಕೂತಿದ್ರಲ್ಲ. ಅಂದ್ರೆ ಯಾವ ಯಾವ ಜೀವಿದು ಹೇಗೆ ಹೇಗೆ ಯಾವಾಗ ಆಗ್ಬೇಕು ಅದಾಗುತ್ತೆ ಅಂತ ತಾವೇ ನಿಂತು ನಡೆಸುವವರಲ್ಲ. ಸಿಟ್ಟು ಬರಲಿಲ್ಲ, ಸುಮ್ಮನೆ ಕೂತಿದ್ರು. ನಾರದ್ರು ಹೇಳಿದಾಗ ಸಿಟ್ಟು ಬಂತಂತೆ, ಬರಲಿಲ್ಲ, ತೋರಿದ್ರು. ತೋರಿದಂತೆ ಮಾಡಿ ಜಟೆಯನ್ನು ಕಿತ್ತಿ ವೀರಭದ್ರನ್ನ ಸೃಷ್ಟಿ ಮಾಡಿ ಕಳಿಸಿದ್ರು. ಇಳಿದಿದ್ರೆ ರುದ್ರದೇವರು ಸಿಟ್ಟು ಬಂತು ಅಂತ ತಿಳ್ಕೊಂಡ ಗತಿಯ. ಅಲ್ಲಿ ಸಿಟ್ಟನ್ನ ಅವರು ಕಮ್ಯಾಂಡ್ ಮಾಡ್ತಾರೆ, ಅವರನ್ನ ಸಿಟ್ಟು ಕಮ್ಯಾಂಡ್ ಮಾಡಲ್ಲ. ಅದಕ್ಕೆ ಕ್ರೋಧಾಭಿಮಾನಿಗಳು ಅಂದ್ರೆ, ಕ್ರೋಧ ಇದ್ದವರೆಲ್ಲ ಕ್ರೋಧಾಭಿಮಾನಿಗಳು ಅಂತಾದ್ರೆ ಕಲಿ ಮೊದಲು ಕ್ರೋಧಾಭಿಮಾನಿ ಆಗಿಬಿಡ್ತಾನೆ. ಕ್ರೋಧದ ಮೇಲೆ ಕಂಟ್ರೋಲ್ ಯಾರಿದೆ ಯಾರಿಗಿದೆಯೋ ಅವರು ಕ್ರೋಧಾಭಿಮಾನಿಗಳು ಅಂತ ಅರ್ಥ. ಆದ್ದರಿಂದ ರುದ್ರ ದೇವರು ವಿಶೇಷವಾಗಿ ವೀರಭದ್ರನ್ನ ಕಳಿಸಿದರೆ ಯಜ್ಞ ಧ್ವಂಸ ಆಯಿತು. ನಂತರ ಬ್ರಹ್ಮದೇವರು ಬಂದು ರುದ್ರಾಂತರ್ಗದ ಭಗವಂತನನ್ನ ಅಂದರೆ ನರಸಿಂಹನನ್ನ ಸ್ತೋತ್ರ ಮಾಡಿದಾಗ ರುದ್ರದೇವರು ಯಜ್ಞ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ದಕ್ಷ ಪ್ರಜಾಪತಿಗಳಿಗೆ ಯಜ್ಞ ಪಶುವಿನ ಶಿರಸ್ಸನ್ನು ಇಡ್ತಾ ಇದ್ದಾರೆ. ಅಲ್ಲಿ ದಕ್ಷ ಪ್ರಜಾಪತಿಗಳ ಶಿರಸ್ಸನ್ನು ಕತ್ತರಿಸಲಿಕ್ಕೆ ಹೋಗ್ತಾರೆ. ವೀರಭದ್ರನಿಗೆ ಅವರ ಶಿರಸ್ಸನ್ನೆಲ್ಲ ಚರ್ಮ ಕತ್ತರಿಸಲಿಕ್ಕೂ ಆಗಲ್ಲ. ಅಂತಹ ಕಾಲಕ್ಕೆ ಮೂಲ ರೂಪದಿಂದ ಹೋಗಿ ತಾವೇ ಕತ್ತರಿಸಿ ನಂತರ ಯಜ್ಞವನ್ನು ಪೂರ್ಣ ಮಾಡಿ ಅನುಗ್ರಹ ಮಾಡುತ್ತಾರೆ. ಯಜ್ಞ ಪಶುವಿನ ಶಿರಸ್ಸನ್ನ ದಕ್ಷ ಪ್ರಜಾಪತಿ ಕೊಡುತ್ತಾರೆ. ಅಯ್ಯೋ ಪಾಪ, ಅವರೇನಾದರೂ ಬೈದಿದ್ರು ಕೂಡ ತಲೆ ಕತ್ತರಿಸುವುದು ಸರಿಯಾ ಅಂದರೆ ಅದಕ್ಕುತ್ತರ ದಕ್ಷ ಪ್ರಜಾಪತಿಗಳೇ ಕೊಡುತ್ತಾರೆ. ಸ್ವಾಮಿ, ಮಹಾ ಕರುಣಾವಂತರು ನೀವು, ಕರುಣೆಯಿಂದ ನನ್ನ ತಲೆ ಕತ್ತರಿಸಿದ್ದೀರಾ. ಒಂದು ವೇಳೆ ಆ ತಲೆ ಹಾಗೆ ಇದ್ದಿದ್ರೆ ನಾನು ಇಡೀ ಜೀವನ ನಿಮ್ಮನ್ನ ಬೈದ ನಾಲಿಗೆ ಎಂದು ದುಃಖ ಪಡ್ತಾ ಇದ್ದೆ, ಅದನ್ನ ತಪ್ಪಿಸಿ ಬಿಟ್ಟಿದ್ದೀರಾ. ಅದರಿಂದ ರುದ್ರದೇವರು ಕತ್ತರಿಸಿದ ಯಾಕೆ ಅಂದ್ರೆ ಅವರಿಗೆ ಸಿಟ್ಟು ಬಂದಲ್ಲ, ಪಾಪ ಈ ಪ್ರಾಣಿ ಮುಂದೆ ದುಃಖ ಪಡುತ್ತೆ, ಅದು ಪಡಬಾರದು ಅಂದ್ರೆ ಕರುಣೆಯಿಂದ ಕತ್ತರಿಸಿದ್ರಂತೆ. ಇದು ರುದ್ರದೇವರ ಸಂಹಾರ ಕಾಲದಲ್ಲಿ ಕರುಣ ಅಂತ ಹೇಳ್ತಾರೆ. ಆ ರೀತಿಯಾಗಿ ಯಾರಾದರೆ ಜೀವನದಲ್ಲಿ ರುದ್ರದೇವರಿಗೆ ಭಾಗ ಕೊಡಲ್ಲ, ಅವರಿಗೆ ದೇವರು ಭಾಗ ಕೊಡಲ್ಲ ಅಂದ್ರು. ಅಲ್ಲ, ಅಂಥವ್ರು ಇರ್ತಾರಾ ಅಂದ್ರೆ ಇದ್ದಾರೆ, ತುಂಬಾ ಜನ ಇರ್ತಾರೆ. ಅವರನ್ನ ಶ್ರೀ ವೈಷ್ಣವರು ಅಂತ ಕರೀತಾರೆ. ಇಷ್ಟು ದ್ವೇಷ ಅಂದ್ರೆ ಎದುರಿಗೆ ಹುಲಿ ಬರ್ತಾ ಇದ್ರೆ ಅದರ ಬಾಯೆಲ್ಲಾದರೂ ಬೀಳಬಹುದಷ್ಟೇ ಹೊರತು ಹಿಂದೆ ರುದ್ರದೇವರ ದೇವಸ್ಥಾನ ಇದ್ರೆ ಹೋಗ್ಬೇಡ ಅಂತಾರೆ. ಅಂತ ಒಂದು ಅಲ್ಲೆಲ್ಲೋ ಒಂದು ಕಡೆ ಇದೆ ತಮಿಳುನಾಡಿನಲ್ಲಿ, ಎದುರೆದುರು ರುದ್ರ ದೇವಸ್ಥಾನ ದೇವಸ್ಥಾನ. ಚಿದಂಬರನ ನಾನು ನೋಡಲಿಲ್ಲ, ಕೇಳಿದೆ. ಅಲ್ಲಿ ದೇವರ ದೇವಸ್ಥಾನದಿಂದ ಅರ್ಚಕರು ಮುಖ ದೇವರ ಕಡೆ ಮಾಡಿ ರುದ್ರದೇವರಿಗೆ ಬೆನ್ನು ಮಾಡಿ ಹಿಂದಕ್ಕೆ ನಡ್ಕೊಂಡು ಬಂದು ಮತ್ತು ಹೀಗೆ ತಿರುಗಿದ್ರೆ ರುದ್ರದೇವರು ಕಾಣಿಸ್ತಾರೆ. ಹೀಗಿದ್ದವರು ಹೀಗೇ ನಡ್ಕೊಂಡು ಹೋಗಿ ಹೋಗ್ತಾರಂತೆ, ಗೊಂಬೆ ತರ. ರುದ್ರ ಕಾಣಬಾರದು ಅಂತ ಅವರಲ್ಲಿ ಗಣಪತಿ ಪೂಜೆ ಎಂಬುದು ಜೀವನದಲ್ಲಿ ಇಲ್ಲವೇ ಇಲ್ಲ. ಪಾರ್ವತಿ ಗಣಪತಿ ನಂದಿ ರುದ್ರದೇವರ ಸ್ಮರಣೆ ಮಾಡೋದೇ ಇಲ್ಲ ಅವರು, ಅಷ್ಟು ದೀಕ್ಷ. ಅಂಥವರಿಗೇನಾಗುತ್ತೆ, ಯಜ್ಞ ಧ್ವಂಸವೇ ಎಂಬುದನ್ನು ತೋರಿಕೊಟ್ಟ ಸರಿ. ನಂತರ ಬರತಕ್ಕಂತಹ ಚರಿತ್ರೆ ಯಾರದ್ದು ಅಂದ್ರೆ
ಇದ್ರಲ್ಲಿ ಒಂದು ಇದು ಅಂದ್ರೆ ಅಲ್ಲಿ ತನಕ ರುದ್ರದೇವರಿಗೆ ಹವಿಸ್ ಇರ್ತಾನೆ ಇಲ್ವಾ, ಇಂದ್ರಾಯಸ ಅಂತ ಕೊಡ್ತಾ ಇದ್ರು ರುದ್ರದೇವ್ ಕೊಡ್ತಾರೆ ಅಂದ್ರೆ, ಬಟ್ ಆಮೇಲೆ ಶೇಷ ಭಾಗ ಕೊಟ್ಟರು ಅಂತ ಇದೆ. ಅಲ್ಲಲ್ಲ, ಈ ಯಜ್ಞದ್ದು ಅದ ಅಲ್ಲಿ ತನಕ ಹವಿಸ್ ಇರ್ಲೋ ಅದು
ಮೊದಲಿಂದ
ಮೊದಲಿಂದ
ಇವರು ಕೊಡ್ಲಿಲ್ಲ,
ಕೊಡ್ಲಿಲ್ಲ,
ಅವಮಾನ ಮಾಡ್ಲಿಕ್ಕೆ ಕೊಡ್ಲಿಲ್ಲ.
ಕೊಡಬೇಡಿ ಅಂತ ಹೇಳಿದ್ರು, ಕೊಡಬೇಡಿ ರುದ್ರಾಯಸ ಕೊಡಬೇಡಿ
ಅಂತ. ಇವಾಗಲೂ ಎಲ್ಲ ಮಾಡುವಾಗ ಯಜ್ಞಗಳೆಲ್ಲ
ಕೊಡ್ಲೇಬೇಕು. ರುದ್ರಾಯ ಪಶುಪತಯ ಸ್ವಾಹ ಅಂತ ಕೊಡ್ಲೇಬೇಕು, ಇಲ್ಲದ್ರೆ ಯಜ್ಞ ಪೂರ್ಣ ಆಗಲ್ಲ. ಸರಿ, ನಂತರ ಯಾಕೆ ನೋಡಿ, ರುದ್ರಾಯ ಪಶುಪತಯ ಸ್ವಾಹ, ಪಶುಪತಿಗಳು ಅವರಿಂದ ಬಂದ ಪಾಶುಪತಾಸ್ತ್ರ. ಪಶುಪತಿಗಳು ಯಾಕೆ, ಪಶುಗಳಿಗೆ ಪತಿಗಳು, ಪಶುಗಳು ಅವ್ರು ನಾವೇ. ಪಶುಗಳು ಯಾಕೆ ಆಗ್ತೀವಿ ನಾವು ಅಂದ್ರೆ, ಸಿಟ್ಟು ಬಂದ್ರೆ ಪಶುಗಳಾಗ್ತೇವೆ, ಸಿಟ್ಟು ಬಂದ್ರೆ ಮನುಷ್ಯ ಪಶು ತರ ಪ್ರವರ್ತನೆ ಮಾಡುತ್ತಾನೆ. ಅಂಥವರಿಗೆ ಪತಿ ಅಂದ್ರೆ ನಮ್ಮ ಸಿಟ್ಟಿಗೆ ನಿಯಾಮಕರು, ಅದಕ್ಕೆ ಪಶುಪತಿ ಅಂತ ಕರೆದು ಅಷ್ಟೇ. ಸರಿ, ನಂತರ ಯಾರನ್ನ ನೆನೆದರೆ ನಿತ್ಯ ಮೃಷ್ಟಾನ್ನ ಬರುತ್ತೆ ಬೆರಗ್ಗೆದ್ದು ಅಂತ ಹೇಳ್ತಾರೋ ಅಂಥವರ ಪೂರ್ವಾವತಾರ ಯಾರು, ಧುವರಾದರು. ಮಲತಾಯಿಯ ಮಾತಿನಿಂದ ನೊಂದಿಕೊಂಡು ಕಾಡಿಗೆ ಹೋಗಿ ನಾರದರ ಅನುಗ್ರಹದಿಂದ ವಾಸುದೇವ ಮಂತ್ರವನ್ನ ಪಡೆದು ದೇವರ ದರ್ಶನ ಪಡೆದಂತಹ ಮಹಾನುಭಾವರು. ಚುಟುಕಾದ ಕಥೆ ಅಲ್ವಾ.
ಭಾಗವತ ಮಂಗಳ ಯಾವಾಗ ಎಲ್ಲ
ಹೌದು, ಕೊನೆಯ ದಿವಸ ಹೇಳ್ತೀವಲ್ಲ ಮಂಗಳ ಕಾಲಕ್ಕೆ ಎರಡು ಗಂಟೆ ತಲೆ ಇಡೀ ಒಂದು ಪಂಕ್ತಿ ಮಿಸ್ ಆಗಿರಬಾರದು, ಒಂದು ಅಧ್ಯಾಯದ್ದು ಮಿಸ್ ಆಗಿರಬಾರದು, ಏನಾಗಿರಬಾರದು, ಎಲ್ಲ ಕವರ್ ಮಾಡಿಬಿಡ್ತೇವೆ ಒಂದೇ 2 ಅವರ್ಸ್ ಅಲ್ಲಿ ಎಲ್ಲ ಭಾಗವತ ವಿತೌಟ್ ಇಂಟರಪ್ಷನ್ ಆಗ್ಬಿಡುತ್ತೆ. ಹೇಳ್ಬೋದು ಪ್ರಮೇಯ ಬೇಕು ಅಂದ್ರೆ ಕಷ್ಟ ಆಗುತ್ತೆ, ಎಲ್ಲ ಮಿಸ್ ಆಗುತ್ತೆ.
ಅಲ್ಲಿ ಆ ತತ್ವದ ಭಾಗಕ್ಕೆ ನಮ್ಮ ಮಿಸ್ಟೇಕ್ ಮಾಡೋ ಚಾನ್ಸ್ ಇದೆಯೋ ಕತೆಗಳು ನೀವು ಹೇಳಿದ್ರೆ
ಮಿಸ್ಟೇಕ್ ಎಲ್ಲ ಇದ್ದದ್ದು ಗೊತ್ತಾಗಲ್ಲ, ಕೆಲವು ಇದು ತಪ್ಪು ತಿಳ್ಕೊಂಡಿರ್ತೀವಿ, ಗೊತ್ತಿದ್ದು ತಪ್ಪು ತಿಳಿದಿರ್ತೀವಿ.
ಆ ಭಾಗದ ಮಾತ್ರ
ಅದೇ ಹೇಳ್ತಾ ಇದ್ದೇನೆ. ತಾಯಿಯ ಅವಮಾನ ಮಾಡಿದ್ದು ಸುರುಚಿ, ಸುರುಚಿ ಸುನೀತಿ ಇಬ್ಬರು ಫ್ರೆಂಡಂದರು. ರುಕು ಅಂದ್ರೆ ಕಾಂತಿ, ಒಳ್ಳೆ ದೇಹದ ಕಾಂತಿ ಇರುವಳೊಬ್ಬಳು, ಒಳ್ಳೆ ಬುದ್ಧಿ ಇರುವಳೊಬ್ಬಳು ಸುನೀತಿ. ರಾಜನ ಬುದ್ಧಿ ರುಚಿ ಕಡೆಗೆ ಹೋಯಿತು, ನೀತಿ ಕಡೆಗೆ ಬರಲಿಲ್ಲ. ಅದು ಸಹಜ, ಎಲ್ಲರದ್ದು ಅಷ್ಟೇ, ರುಚಿ ಕಡೆಗೆ ಹೋಗ್ತದೆ ಅಷ್ಟೇ. ಯಾಕೆ ನಮ್ಮಲ್ಲಿ ಅಷ್ಟೇ ಅಲ್ಲ, ಮನೆಗೆ ಹೆಣ್ಣನ್ನು ತರಬೇಕು ಅಂತ ಹೋದ್ರೆ ಏನ್ ನೋಡ್ತಾರೆ, ಫೋಟೋ ನೋಡ್ತಾರೆ, ಹೇಗಿದ್ದಾಳೆ ನೋಡ್ತಾರೆ ಅಷ್ಟೇ, ಹೊರತು ಬುದ್ಧಿ ಹೇಗಿದೆ ಅಂತ ಯಾರು ಚೆಕ್ ಮಾಡ್ತಾರಾ? ಸರ್ವಥ ಮಾಡಲ್ಲ, ಬಂದ್ಮೇಲೆ ಗೊತ್ತಾಗುತ್ತೆ ಯಾರು ಏನು ಅಂಬುದು ಅಲ್ವಾ. ಅದೇ ತರ ಎಲ್ಲರೂ ರುಚಿಯನ್ನ ನೋಡೋದು, ನೀತಿ ನೋಡಲ್ಲ. ಅದೇ ನೋಡಿಸಿದ್ರು ಸರಿ. ಸುರುಚಿ ಧ್ರುವರಾಜರು ಹೇಳಿದ್ದೇನು, ಅಪ್ಪನ ತೊಡೆ ಮೇಲೆ ನಾನು ಕೊಡ್ತೇನೆ ಅಂತ ಹೋದಾಗ, ನನ್ನ ಮಗನಂತೆ ನೀನು ಕೊಡ್ಲಿಕ್ಕಿಲ್ಲ, ನಿನ್ನ ಅಮ್ಮ ದೌರ್ಭಾಗ್ಯವಂತಳು, ಆದ್ದರಿಂದ ನೀನು ಬರಬೇಡ ಅಂತ ಹೇಳಿದರೆ, ಅಮ್ಮನ ಹತ್ರ ಹೋಗಿ ಅಮ್ಮ ಹೀಗಂದು ಅಂತ ಹೇಳಿದರೆ ತಾಯಿ ಏನು ಹೇಳಬೇಕು? ಇರ್ಲಿ ಬಿಡಪ್ಪ, ಹಾಳಾಗೋಗ್ಲಿ, ಅವರು ನೀನ್ ಬಾ ಅಂತ ಕರಬಹುದಾ? ಇಲ್ಲ, ಸರಿಯಾಗಿ ಹೇಳಿದ್ದಪ್ಪ ಆಕಿ, ನಾನು ದೌರ್ಭಾಗ್ಯವಂತಳೆ ಅಂತ. ಯಾಕೆ ಅಂದರೆ ಈ ಜನ್ಮದಲ್ಲಿ ಈ ರಾಜನ ಅನುಗ್ರಹ ಪಡೆಯುವ ಭಾಗ್ಯ ನನಗಿಲ್ಲ, ಆ ರೀತಿ ದೌರ್ಭಾಗ್ಯ ನನ್ನಲ್ಲಿ ಇದೆ, ಅದು ರಿಯಲ್ ಫ್ಯಾಕ್ಟ್, ಒಪ್ಪಬೇಕಷ್ಟೇ ಅಂದ್ಲು. ಅಂದ್ರೆ ನೋಡಪ್ಪ, ನಿಮ್ಮಪ್ಪನೇ ಆಕೆನ ಕಟ್ಕೊಂಡ, ನನ್ನ ಮೇಲೆ ಕಡೆ ನೋಟ ನೋಡಿಸಿದ, ಅದರಿಂದ ಹೀಗಾಯಿತು, ಯಾವ ಮಾತು ಇಲ್ಲ. ಆ ರಾಜ ಒಂದು ಗೊಂಬೆ, ಅಲ್ಲಿ ದೇವ ನಿಂತಿದ್ದಾನೆ, ಆತ ನನ್ನ ಮೇಲೆ ಅನುಗ್ರಹ ಮಾಡಿ ಅಭಿಮಾನ ಹುಟ್ಟಿಸಿದರೆ ರಾಜ ಅಭಿಮಾನ ಪಡ್ತಾನೆ, ಇಲ್ಲ ಪಡಲ್ಲ. ಅದಕ್ಕೆ ಕಾರಣ ದೇವ ಅಭಿಮಾನ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ನಂದೇ ಪ್ರಾರಬ್ಧ ಕೂತಿದೆ, ಅದಕ್ಕೆ ಅದು ನಾನು ತಿಳ್ಕೊಂಡೆ. ಆತ ನನ್ನ ಮೇಲೆ ಅಭಿಮಾನ ತೋರದೇ ಇರುವುದಕ್ಕೆ ಆತನ ಕರ್ಮವೂ ಕಾರಣ, ನಂದು ಕೂತಿದೆ, ನಂದಿಲ್ಲದಿದ್ರೆ ಹೀಗಾಗ್ತಿದ್ದಿಲ್ಲ. ನನ್ನ ಕರ್ಮ ಕೂತಿರುವಾಗ ಆತನ್ ಯಾಕೆ ಅನ್ಬೇಕಪ್ಪ? ಅದಕ್ಕೆ ದೌರ್ಭಾಗ್ಯವಂತಳು. ಕ್ಲಿಯರ್ ಆಗಿ ಬಿಂಬಕ್ರಿಯಾನುಸಂಧಾನ ಇರತಕ್ಕಂಥವರಿಗೆ, ಭಗವಂತನ ಚಿಂತನೆ ಇರತಕ್ಕಂಥವರ ರೀತಿಯೇ ಹೀಗೆ ಎಂದ್ರು. ಅಂಥವರ ಮಗ ಹೇಳಿದ್ಲು, ನಿನಗೆ ನಿಮ್ಮಪ್ಪನ ತೊಡೆ ನಾನು ಕೊಡಲಿಕ್ಕಾಗದಿರಬಹುದು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಈಗಿದ್ದು ನಾಳೆ ಹೋಗುವ ನಿಮ್ಮಪ್ಪನ ತೊಡೆ ಸಿಗಲ್ಲಪ್ಪ. ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ, ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಿದರೆ ಏನು ಸಿಗಲ್ಲವೋ ಅದು ಸಿಗುತ್ತೆ, ದೇವರ ಕಡೆ ಹೋಗುವಂತ ಉಪದೇಶ ಕೊಡುತ್ತಾರೆ. ದೇವರ ಕಡೆ ಹೋಗುವಂತ 5-6 ವರ್ಷದ ಹುಡುಗನನ್ನ ಕಾಡಿಗೆ ಅಟ್ಟಿದ ತಾಯಿ ಹಾಕಿ, ಅಲ್ಲ ಏನಾದರೂ ಆದರೆ, ಏನಾದರೂ ಹುರಿ ಕರಡು ತಿಂದು ಬಿಟ್ರೆ ಗತಿ ಏನು? ಅಂದ್ರೆ ಸ್ವಾಮಿ ಇದ್ದಾನೆ, ರಕ್ಷಣೆ ಮಾಡುತ್ತಾನೆ, ಅವನು ರಕ್ಷಣೆ ಮಾಡಲಿಕ್ಕೆ ಇದ್ದಾಗ ಯಾವುದು ಏನು ಮಾಡ್ಲಿಕ್ಕಾಗಲ್ಲ, ಅವನು ಶಿಕ್ಷಾ ಮಾಡಬೇಕಂದ್ರೆ ಯಾರು ರಕ್ಷಣೆ ಮಾಡ್ಲಿಕ್ಕಾಗಲ್ಲ ಅಂತ ಆಕೆಗೆ. ಹೊರಟದ ಧ್ರುವರಾಜರನ್ನ ನಾರದರು ಕೇಳುತ್ತಾರೆ. ನಾರದರು, ಏನಪ್ಪ ನೋವಾಗಲ್ಲ, ಅಲ್ಲಿ ಕಲ್ಲು ಮುಳ್ಳು ಇರುತ್ತಲ್ಲ ಅಂದ್ರೆ ಮಲತಾಯಿ ಮಾತಕ್ಕಿಂತ ನೋವಾಗಲ್ಲ ಬಿಡಿ ಎಂದ್ರು. ಇಷ್ಟು ಗೊತ್ತು ನಿಮಗೆ. ಮುಂದಕ್ಕೆ ವಾಸುದೇವ ಮಂತ್ರ ಕೊಟ್ಟರು, ಮಧುವನಕ್ಕೆ ಹೋದರು, ತಪಸ್ಸು ಮಾಡಿದ್ರು. ಇಲ್ಲಿ ಒಂದು ರಹಸ್ಯ ಏನದು ಅಂದರೆ, ಧ್ರುವನಾದ ಹೀಗೆ ಮಾತಾಡಿದ ಕೂಡಲೇ ನಾರದರು ದೇವರಿಗೆ ಕೈ ಮುಗಿತಾರೆ. ಅಪ್ಪ ನಿನ್ನ ವ್ಯಾಪಾರ ದೊಡ್ಡದು ಅಂತ. ಏನು ಅವರೇನು ಕಂಡದ್ದು ಅಂದ್ರೆ, ಇಲ್ಲಿ ನಮಗೆ ಬೇಕಾಗಿತ್ತು ಕೊಡ್ತಾ ಸಪ್ಲೈ ಮಾಡ್ತಾ ಇದ್ದಾರೆ. ಏನದು ಅಂದ್ರೆ, ಅವರು ಸ್ವಾಮಿ ನೀನೇ ವಾಸುದೇವ ನಾಮಕನಾಗಿ ಬ್ರಾಹ್ಮಣರಲ್ಲಿ, ಸಂಕರ್ಷಣ ನಾಮಕನಾಗಿ ಕ್ಷತ್ರಿಯರಲ್ಲಿ, ವೈಶ್ಯರಲ್ಲಿ, ಶೂದ್ರರಲ್ಲಿ ಇರತಕ್ಕಂಥ 4 ರೂಪಗಳನ್ನು ಇರ್ತೀಯ, ಅವರವರ ಧರ್ಮಗಳನ್ನು ಪ್ರೇರಣೆ ಮಾಡ್ತೀಯ. ಈ ಚಿಕ್ಕ ಹುಡುಗನಲ್ಲಿ ಒಂದು ವೇಳೆ ಬ್ರಾಹ್ಮಣನಾಗಿದ್ರೆ ಈ ಹೊತ್ತಿಗೆ ಸಿಟ್ಟು ಮರೆತು ಚೆನ್ನಾಗಿ ಊಟ ಮಾಡುತ್ತಿದ್ದ? ಕ್ಷತ್ರಿಯನಾದದ್ದಕ್ಕೆ ಎಷ್ಟು ಸಿಟ್ಟು, ಹಾಗೆ ರೋಷ ನಿಂತಿದೆ. ಆ ರೋಷ ನಿಂತಿಲ್ಲ, ನೀ ನಿಲ್ಲಿಸಿದ್ದೀಯ. ಆ ರೋಷ ಇಷ್ಟು ಕಾಲ ನಿಲ್ಲಿಸಿದ್ದು ನಿನ್ನ ರೂಪ, ಆ ರೂಪಕ್ಕೆ ನಮೋ ನಮಃ ಅಂತ ಕೈ ಮುಗಿದ್ದಾರೆ. ಇದು ಬಿಂಬಕ್ರಿಯಾ ಅನುಸಂಧಾನ ಇರತಕ್ಕಂಥ, ಬಿಂಬನ ತಲೆಯಲ್ಲಿರತಕ್ಕಂಥ ಮಹಾನುಭಾವರ ದೃಷ್ಟಿಯಲ್ಲಿ ಅಂದ್ರೆ, ಯಾವ ವ್ಯಕ್ತಿಯ ಚರ್ಯೆಯನ್ನು ಕಂಡರೂ ಕೂಡ ಒಳಮುಟ್ಟಿ ನೋಡುತ್ತಾರೆ, ದೇವರವರೆಗೂ ಹೋಗಿ ಬರುತ್ತಾರೆ ಪ್ರತಿಯೊಂದು ಕಡೆ. ನಿಮ್ಮನ್ನು ನೋಡಿದ್ರು ನಿಮ್ಮ ಚರ್ಯದಲ್ಲಿ ಸ್ವಾಮಿ ಕಡೆಗೆ ಹೋಗಿ ಬರಬೇಕು, ಮತ್ತು ಮಧ್ಯದಲ್ಲಿ ನಿಲ್ಲಬಾರದು. ಇದು ಭಾಗವತ, ಇದು ಭಾಗವತವೇನು, ಇದು ಭಾಗವತವೇನು? ಏನು ಭಾಗವತ? ಆಯಾ ವ್ಯಕ್ತಿಗಳ ಹೆಸರಲ್ಲಿ ಆಯಾ ವ್ಯಕ್ತಿಗಳ ರೂಪದಲ್ಲಿ ನಿಂತ ಭಗವಂತನ ಕಥಾ ಅಂತ ನೋಡುವುದು ಭಾಗವತಷ್ಟೇ ಹೊರತು ಧ್ರುವರಾಜರ ಚರಿತ್ರೆ ಬೇಡ ಅಂದ್ರು. ಧ್ರುವ ನಾಮಕ ಭಗವಂತನ ಚರಿತ್ರೆ ನೋಡಿ, ಜೊತೆಗೆ ಧ್ರುವರಾಜರ ಚರಿತ್ರೆ ನೋಡಿ ಎಂದ್ರು. ಆಗ ಧ್ರುವರಾಜರ ಮೆಚ್ಚುತ್ತಾರೆ ಅಂದ್ರು. ಸರಿ, ವಾಸುದೇವ ಮಂತ್ರ ಉಪದೇಶ ಪಡೆದರು, ಮಧುವನಕ್ಕೆ ನಡೆದರು, ತೀವ್ರ ತಪಸ್ಸು ಮಾಡಿದರು, ಅದ್ಭುತ ತಪಸ್ಸು ಮಾಡಿದರು. ಅದು ಗೊತ್ತು. ಮೊದಲನೇ ತಿಂಗಳು ಮೂರು ದಿವಸಕ್ಕೆ ಹಣ್ಣು ತಿಂದ್ರು, ಎರಡನೇ ತಿಂಗಳು ಆರಾರು ದಿವಸಕ್ಕೆ ಎಲೆ ತಿಂದ್ರು, ಮೂರನೇ ತಿಂಗಳು ಒಂಬತ್ತೊಂಬತ್ತು ದಿವಸಕ್ಕೆ ನೀರು ಕುಡಿದ್ರು, ನಂತರ ಹನ್ನೆರಡು ದಿವಸಕ್ಕೊಮ್ಮೆ ಗಾಳಿ ತಗೊಂಡ್ರು, ನಂತರ ಗಾಳಿಯೇ ತಗೊಂಡಿಲ್ಲ, ಹಾಗೆ ಇದ್ದು ಬಿಟ್ರು ಅಂತ ಸಂಶಯ ಬರಲ್ಲೋ. ನಾವು ಹೋಗೋಣ, ಗಾಳಿ ಹಿಡಿದು ನೋಡೋಣ, ಬರಲ್ಲ. ಇವರಿಗೂ ಕೂಡ ಅದು ಬಹಳ ಪ್ರಾಕ್ಟೀಸ್ ಇರಬೇಕು. ಎರಡು ಗಂಟೆ ಉಸಿರು ಕಟ್ಟು ನಿಲ್ಲಬೇಕು ಅಂದ್ರೆ ನಮ್ಗೆ ಕಟ್ಟೋ ಪ್ರಾಣ ಹೋಗ್ಬಿಡುತ್ತೆ, ಹಾಸ್ಪಿಟಲ್ ಆಗ್ತಾರೆ ಅಂತ. ಅದು ಕ್ರಮೇಣ ಕ್ರಮೇಣ ಅನೇಕ ವರ್ಷಗಳ ಕಾಲ ಸಾಧನೆ ಮಾಡಿದರೆ ಹೊರತು ಹಾಗೆ ಏಕಪ್ರಕಾರ ಉಸಿರು ಬಿಗಿಡಿದಿರಲಿಕ್ಕಾಗಲ್ಲ. ನಿಂತಿದ್ದು ಕೂಸು, ಮೊದಲೇ ಪ್ರಾಕ್ಟೀಸ್ ಇಲ್ಲ ಮನೆಯಲ್ಲಿ, ರಾಜನ ಮಗ ತಿಂದು ತಿರುಗೋದೇ ಅಭ್ಯಾಸ, ಎಲ್ಲಿಂದ ಬಂತು? ಇದ್ದಕ್ಕಿದ್ದಂತೆ ಅಷ್ಟು ಪ್ರಾಣಾಯಾಮದ ಸಿದ್ಧಿ ಎಲ್ಲಿಂದ ಬಂತು? ಪ್ರಶ್ನೆ ಬಂತ ಇವಾಗಾದ್ರೂ? ಬರಲಿಲ್ಲ. ಏನು ದೊಡ್ಡವ್ರ ವಿಚಾರ ನಮ್ಗೇನು? ಅಲ್ಲೇ ಹೇಳ್ತಾರ ದೊಡ್ಡವ್ರ ವಿಚಾರ ಏನು ಅಂದರೆ, ಆ ಒಳಗೆ ನಾರದರ ಉಪದೇಶದಿಂದ ಯಾವ ಬಿಂಬಮೂರ್ತಿಯನ್ನು ಚಿಂತನೆ ಮಾಡುತ್ತಾ ಇದ್ದಾರೋ ಅವ ಹಿಂದಿನ ಜನ್ಮಗಳಲ್ಲೂ ಇವರ ಜೊತೆಗಿದ್ದವನೇ, ಅಲ್ಲಿದ್ದು ಪ್ರಾಣಾಯಾಮ ಸಾಧನೆ ಮಾಡಿಸಿದವ ಅವನೇ, ಆ ಪ್ರಾಣಾಯಾಮದ ಸಿದ್ಧಿಯನ್ನು ಇಲ್ಲಿ ತಂದುಕೊಟ್ಟ. ಆಗಿದ್ದ ಪ್ರಾಣಾಯಾಮದ ಸಿದ್ಧಿ ಇಲ್ಲಿ ಕೆಲಸ ಮಾಡುತ್ತಾ ಇದೆ. ಇವರಿಗೆ ಗೊತ್ತಿಲ್ಲದೇನೆ ಆಗ ಆ ಜನ್ಮದಲ್ಲಿ ಮಾಡಿದ ಪ್ರಾಣಾಯಾಮ ಅವರಿಗೆ ಗೊತ್ತಿಲ್ಲದೇನೆ ನಡೆದು ಹೋಗ್ತಾ ಇದೆ. ಅಷ್ಟು ಬಿಂಬನ ಚರ್ಯ. ಸರಿ, ನಿಮಗೆ ಗೊತ್ತಾಗಿದ್ದೇನು? ಅವನೇ ನಮ್ಮಲ್ಲೂ ಕೂತಿದ್ದಾನೆ. ನಮ್ಮ ಹಿಂದಿನ ಜನ್ಮದ್ದು ಲಿಸ್ಟ್ ಅವನಿಗೆ ಗೊತ್ತು. ಅವನ ಪಾದ ಹಿಡಿದರೆ ಹಿಂದಿನ ಜನ್ಮದಲ್ಲಿ ಏನು ಸಾಧನೆ ಆಯಿತು ತಂದುಕೊಟ್ಟು ನಮಗೂ ಕೂಡ ವಿಶೇಷ ಸಾಧನೆ ಮಾಡಿಸಲ್ವೋ ಅದು ಮಾಡಿ ಅಂತ ಹೇಳುತ್ತಾರೆ. ನಾವು ಕೇಳೋದು ಬಿಡೋದಾಗುತ್ತೆ. ಅವನ ಕಾಲು ಯಾವಾಗೂ ಹಿಡಿಯಲ್ಲ. ನೀನೇನೋ ಹಿಂದೆ ಪಾಸ್ಟ್ ನಂದೆಲ್ಲ ಗೊತ್ತಿದ್ದವನು. ಅದರಿಂದ ಸ್ವಲ್ಪ ಏನಾದ್ರೂ ನಾನು ಸೇವಾ ಮಾಡಿದ್ರೆ, ಏನಾದ್ರೂ ಮಾಡಿಕೊಂಡಿದ್ರೆ, ಅದು ಸ್ವಲ್ಪ ಹೊರಗೆ ತೆಗೆಯಪ್ಪ ಸ್ಟಾಕ್ ಅನ್ನ, ಸ್ವಲ್ಪ ಈ ಜನ್ಮದಲ್ಲಿ ಕೆಲಸ ಮಾಡುವಂತೆ ಮಾಡು ಅಂತ ಎಂದಾದ್ರೂ ಪ್ರಾರ್ಥನೆ ಮಾಡಿದ್ವ ಆ ದೇವರನ್ನ? ವಿಷಯವೇ ಗೊತ್ತಿಲ್ಲ, ಕೇಳಬೇಕು ಅಂತ ಗೊತ್ತಿಲ್ಲ, ಆತ ಗೊತ್ತು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಏನೋ ಒಂದಿಷ್ಟು ಸ್ನಾನ ಸಂಧ್ಯಾ ಅಂದ್ರೆ ಪೂಜಾ ಮಾಡುವುದು ಒಂದು ವೈಶ್ವ ದೇವ, ನಂತರ ಒಂದಿಷ್ಟು ಗಂಟೆ ಪ್ರವಚನ ಕೇಳಿದ್ರೆ ಮುಗಿದೋಯ್ತು ಅಪರೋಕ್ಷಕ್ಕೆ ಹತ್ತಿರ ಅಂತ ನಾವು ಅಂದ್ಕೊಂಡು ಹೋಗ್ತಾ ಇದ್ವಿ. ಅದು ಅಲ್ವೋ ಖಚಿತ ದೇವರ ಉಪಾಸನೆ ಇದೆ. ಕೇಳಿ 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 ಕೇಳಿಸಿಕೊಂಡು ಕೊಡ್ತಾನೆ ಅಂದ್ರೆ. ಕೇಳೋದು ಯಾಕೆ ಅಂದ್ರೆ, ನಾನು ಏನು ಕೊಡ್ತೀನೋ ಗೊತ್ತಿಲ್ಲದೆ ನೀವು ಇದ್ರೆ ಹೇಗೆ? ನಾನು ಏನು ಕೊಡ್ತೇನೆ ತಿಳಿದು ಕೇಳಿದ್ರೆ ಆ ಕೊಡ್ತೇನೆ. ಯಾವುದು ಬೇಡಬೇಕು ಅದು ಬೇಡಬೇಕು. ನಿನ್ನ ಅನುಗ್ರಹ ಬೇಕು, ನಿನ್ನ ಅನುಗ್ರಹ ಬೇಕಾದಕ್ಕೆ ಸಾಧನೆ ಬೇಕು, ಅದಕ್ಕೆ ಸಾಧನೆ ಕೊಡು ಅಂತ ಕೇಳಬಹುದು. ಕೇಳಿದ್ರು, ದೇವರೇ ಬಂದ್ರು, ಎದುರಿಗೆ ನಿಂತರು, ನೋಡೋ ಹಂತದಲ್ಲಿಲ್ಲ, ಒಳಗೆ ನೋಡ್ತಾ ಇದ್ರು, ಒಳಗಿನ ರೂಪ ತೆಗೆದ್ರು ದೇವರು, ಎದುರಿಗೆ ಕಾಣ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ತಾರೆ. ಆ ಮಗುವಿಗೆ ಎದುರಿಗೆ ದೇವರು ನೋಡುತ್ತಾರೆ, ಆ ದೇವರನ್ನೇ ಅಪ್ಪಿಕೋಬೇಕು ಮುತ್ತು ಕೊಡಬೇಕು ಅಂತ. ಕಾಯಿ ಕಾಲು ಕದಲ್ತಾ ಇಲ್ಲ, ಬಾಯಿ ಬರ್ತಾ ಇಲ್ಲ, ಹಾಗೇ ನಿಂತಿದ್ದಾರೆ. ಅವಾಗ ನೋಡ್ತಾರೆ ದೇವರು, ಒಳಗೆ ಆಲೋಚನೆ ನೋಡಿ ಪಸ್ಪರ್ಶ ಪಾಣಿನ ಕೈಯಿಂದ ಮುಡ್ತಾ ಇದ್ದಾರೆ ಶಂಖದಿಂದ. ಬ್ರಹ್ಮಮಯೇನ ಕಂಬುನ ಅಂದ್ರು. ಆ ಶಂಖದಿಂದ ಸ್ಪರ್ಶ ಮಾಡಿದ ಕೊಳ್ಳೆ ಕಪೋಲ ಬರ್ತಾ ಇದೆ. ಯೋಂತಃ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ, ನನ್ನ ಒಳಗೆ ಪ್ರವೇಶ ಮಾಡಿ ಎಲ್ಲಾ ಇಂದ್ರಿಯಗಳನ್ನ, ಶರೀರವನ್ನ, ಪ್ರಾಣವನ್ನ, ಮನಸ್ಸನ್ನ ಎಲ್ಲವನ್ನ ಸಂಜೀವಯತಿ, ಎಲ್ಲವನ್ನ ಚೇತನ ಹುಟ್ಟಿಸ್ತಾನೋ ಅಂತಹ ಸ್ವಾಮಿ ಇದ್ದಾನಲ್ಲ ಅವನಿಗೆ ನಮೋ ನಮಃ ಅಂತ ದೇವರು ನಮಸ್ಕಾರ ಮಾಡಿದರು. ಆಗ ದೇವರೇನ್ ಮಾಡಿದ್ರು? ಅನುಗ್ರಹ ಮಾಡಿದ್ರು, ಧ್ರುವ ಪದವಿ ಕೊಟ್ಟರು. ದೊಡ್ಡವರಾದ ಧ್ರುವ ಪದವಿ ಪಡೆದಂತಹ ರಾಜರಿಗೆ ಧ್ರುವರಾಜರೇ ಅಂತ ಹೆಸರು ಬಂತು. ಅವರ ನಂಬಿದವರಿಗೆ ಧ್ರುವ ಪದವಿ ಬರುವುದು ಅಂತ ವಿಜಯದಾಸರು ಹೇಳಿದರು. ಆನಂದ ಆಯಿತು. ಅಷ್ಟೇನಾ ಭಾಗವತ ಅಂತ ಕೇಳಿದರು. ಇನ್ನೇನೋ ಇದೆ, ಏನದು ಪ್ರಶ್ನೆ ಒಂದು ಉಳಿಯತ್ತಲ್ಲಿ. ನಾವು ಪ್ರಮೋಷನ್ ಬೇಡಿ ದೇವರ ಚಿಂತನೆ ಮಾಡ್ತೀವಿ, ಇವರು ಒಂದು ಪದವಿಯನ್ನು ಬೇಡಿ ಮಾಡಿದ್ರು, ಮಾಡಿದ್ದೇನು ಕಾಮ್ಯಕರ್ಮ. ಕಾಮ್ಯಕರ್ಮ ಮಾಡಿ ಒಂದು ಪದವಿ ಪಡೆದಂತಹ ಧ್ರುವರಾಜರಿಗೆ ಸೀಟ್ ಹೇಗೆ ಬಂತು ಭಾಗವತದಲ್ಲಿ? ಭಾಗವತದಲ್ಲಿ ಏನೂ ಬೇಡದವರ ಸ್ಥಾನ ಅದು, ಬೇಡಿದವರಿಗೆ ಸ್ಥಾನ ಹೇಗೆ ಬಂತು ಅಲ್ವಾ ಪ್ರಶ್ನೆ? ಹಾಗೇ ಕೂತಿರುತ್ತೆ, ಇದು ಸೊಲ್ಯೂಷನ್ ಸಿಗಲ್ಲ, ದೊಡ್ಡ ಭೂತತ್ತರ ಕೂತಿರುತ್ತೆ. ಏ ಇಲ್ರಿ ದೊಡ್ಡವ್ರ ವಿಚಾರ ಹಾಗೆಲ್ಲ ಹೇಳಬಾರದು ಅಂತ ನಾವು ಉತ್ತರ ಕೊಡ್ತೀವಿ ಅಲ್ಲ. ಪುರಾಣದಲ್ಲಿ ಇನ್ನೊಂದು ಪುರಾಣದಲ್ಲಿ ಬರ್ತಾ ಇದೆ, ಸ್ವಾಮಿ ಸ್ಥಾನಾಭಿಕಾಮಿ ತಪಸ್ಸಿ ಸ್ಥಿತೋಹಂ ತ್ವಾನ್ ದೃಷ್ಟವಾನ್ ಸಾಧು ಮುನೀಂದ್ರ ಗುಹ್ಯಂ. ಯಾರಿಗೂ ಸಿಗದಂತ ಸ್ವಾಮಿ ನನಗೆ ಸಿಕ್ಕಿಯಪ್ಪ, ನಾನಂತೂ ಸ್ಥಾನಕ್ಕಾಗಿ ಕೂತದ್ದೇ ಸತ್ಯ, ಆದರೆ ನಿನ್ನ ಕಂಡು ಬಿಟ್ಟೆ. ನಂದು ಏನಾಯ್ತು ಗೊತ್ತಾ, ಒಂದು ತುಂಡು ಗಾಜು ಹುಡುಕುವಂಥವನಿಗೆ ಒಳ್ಳೆ ಮಣಿ ಸಿಕ್ಕಂತಾಯಿತಯ್ಯ, ಸ್ವಾಮಿನ್ ಕೃತಾರ್ಥಸ್ಮಿ ವರಂನ ಯಾಚೆ. ಮಣಿ ಸಿಕ್ಕವ ಮತ್ತು ಗಾಜಿಗಾಗಿ ಹೊರಡತಾನ? ಹೊರಡೋದೇ ಇಲ್ಲ. ಅದಕ್ಕೆ ನಿನ್ನ ಕಂಡ ಮೇಲೆ ನನಗೆ ಯಾವ ವರ ಬೇಡ, ನೀನೇ ಸಾಕು ಅಂದ್ರು. ಅದಕ್ಕೆ ಇಲ್ಲಿ ಕೊಟ್ಟರು ಸ್ಥಾನ ಅಷ್ಟೇ ಹೊರತು ಧ್ರುವ ಪದವಿ ಪಡೆದದ್ದಕ್ಕೆ ಧ್ರುವರಾಜರಿಗೆ ಭಾಗವತಲ್ಲಿ ಸ್ಥಾನ ಅಂದ್ರೆ ಅವಮಾನ ಮಾಡಿದಂತಾಗುತ್ತೆ. ಅವರು ದುಃಖಪಟ್ಟರು, ಅಯ್ಯೋ ಈ ಪದವಿಗಾಗಿ ಆ ಸ್ವಾಮಿಯನ್ನು ಕಂಡ ಮೇಲೆ ದುಃಖ ಅಂತ ಎಂಥ ಇದು ಪಡ್ತಾರದು. ಆ ರೀತಿಯಲ್ಲಿ ದೇವರು ಹೇಳಿದರು, ನೀನು ಪದವಿಗಾಗಿ ಕೂತದ್ದು ಗೊತ್ತು, ಈಗ ಪದವಿ ಬೇಡ ಅಂಬೋದು ಗೊತ್ತು, ಆದರೆ ಮಾಡಿದ್ದುಣ್ಣ ಮಹಾರಾಜ ಅಂತ ತಪಸ್ಸು ಮಾಡಿದ್ದೀಯಾ, ಧ್ರುವ ಪದವಿ ಪಡಿ ಅಂತ ಧ್ರುವ ಪದವಿ ಕೊಟ್ಟರು. ಅವರನ್ನೇ ಹೋಗಿ ಕೇಳಿದರೆ ಅಲ್ಲಿ ಕೂತಿದ್ದಾರಲ್ಲ, ನಿಮಗೆ ಧ್ರುವ ಪದವಿ ಮುಖ್ಯವೋ, ಅದಕ್ಕಾಗಿ ಮಾಡಿದ್ರು ಅಂದ್ರೆ ಅದು ಯಾರಿಗೆ ಬೇಕು ಜುಜುವಿ ಪದವಿ? ಅದಲ್ಲ, ನನಗೆ ಸ್ವಾಮಿ ಪಾದ ಸಿಕ್ತು ಅದೇ ಪದವಿ ಅಂದ್ರು. ಅದರಿಂದ ಮಹಾನುಭಾವರು ಪೂರ್ಣಾನುಗ್ರಹ ಮಾಡಿ ಸರಿ ಧ್ರುವ ಪದವಿ ಪಡೆದರಲ್ಲ, ಅದರಿಂದ ಏನಾಯ್ತು ಅವರಿಗೆ? ಇಡೀ ನಕ್ಷತ್ರ ಮಂಡಲ ಗ್ರಹಗಳೆಲ್ಲ ಅವರ ಕಂಟ್ರೋಲ್ ಅಲ್ಲಿದೆ ಆಯ್ತಾ, ಎಲ್ಲ ಸಪ್ತರ್ಷಿಗಳು ನಮಸ್ಕಾರ ಮಾಡ್ತಾರೆ ಅವರಿಗೆ. ಇಂದ್ರದೇವರು ಮನೆಯಿಂದ ಹೋಗುವಾಗ ಧ್ರುವ ಮಂಡಲಕ್ಕೆ ಪ್ರದಕ್ಷಿಣೆಯಾಗಿ ಹೋಗಬೇಕು, ಈಗ ಹೋದೆ ಮತ್ತೆ ಹೀಗೆ ಹೋಗ್ತೀನಿ ಇಲ್ಲ, ಇಷ್ಟೆಲ್ಲ ಇದೆ. ಹಾಗೆ ನಾವಂತೀವಿ ಇರ್ಲಿ ಬಿಡಿ ನಮ್ಗೇನಾಯ್ತು ಅಂತ. ಹಾಗಂದ್ರು ಇಡೀ ಭೂಮಂಡಲದಲ್ಲಿರುವ ಎಲ್ಲಾ ಪ್ರಾಣಿಗಳ ಪುಣ್ಯ ಪಾಪಗಳ ಹಿಡಿತ ಅವರ ಕೈಯಲ್ಲಿದೆ ಎಂದು. ನಾವು ಪುಣ್ಯ ಮಾಡಬೇಕಾ, ಧ್ರುವರಾಜರ ಅನುಗ್ರಹ ಆಗಬೇಕು, ಪಾಪವೇ ನಡೆಯಬೇಕಾ, ಅವರನ್ನ ಮರೀಬೇಕು ಅಷ್ಟೇ. ಒಳ್ಳೇದಲ್ಲ, ಪಾಪ ನಡೆಯಬೇಕಾದ್ರೆ ಇನ್ನೇನ್ ಬೇಕಾಗಿಲ್ಲ, ಅವರ ಮರೆತರೆ ಸಾಕು, ಅಥವಾ ಅವರು ಬರೆದು ಅವರ ಬಗ್ಗೆ ನಾನಾ ರೀತಿಯಲ್ಲಿ ಮಾತಾಡಿದ್ರೂ ಸಾಕು, ಧ್ರುವರಾಜರ ಬಗ್ಗೆ ನಾನಾ ರೀತಿಯಲ್ಲಿ ಮಾತಾಡಿದ್ರೂ ಸಾಕು, ಶ್ರೀಪಾದರಾಜರ ಬಗ್ಗೆ ಧ್ರುವರಾಜರ ಬಗ್ಗೆ ಬಾಯಿಗೆ ಬಂದಂತೆ ಬಾರಿ ಮಾತಾಡಿಬಿಟ್ರೆ ಸಾಕು ಅಲ್ವಾ. ಸರಿ, ಹೆಚ್ಚಿಗೆ ಅಲ್ಲಿ ಹೋಗೋದು ಬೇಡ. ಒಟ್ಟಾರೆ ಧ್ರುವರಾಜರು ಬಂದ್ರು, ಅವರ ಮೊಮ್ಮಕ್ಕಳು ಬಂದ್ರು, ಮನುಗಳು ಬಂದ್ರು, ಚಕ್ಷುಷ ಮನುಗಳು ಬಂದ್ರು, ನಂತರ ಅವರ ಮಕ್ಕಳು ಬಂದ್ರು, ಅಂಗರಾಜ, ಅವರ ಮಗನೇ ವೇನ, ನಾನೇ ದೇವನಂದ, ಬ್ರಾಹ್ಮಣರ ಶಾಪಕ್ಕೆ ತುತ್ತಾಗಿ ಸತ್ತ, ಅವನ ಶರೀರ ಸುತ್ತು ದೇವರ ರೂಪ ಇತ್ತು ಹೇಳ್ತಾರೆ. ಆ ವೇನನ ಕೈ ಕಡದರೆ ಬಂದವರೇ ಮೃತುಚಕ್ರವರ್ತಿ. ಆದರೆ ಹೆಣದ ಕೈ ಕಡದರೆ ಬಂದವರ? ಹಾಗಾದರೆ ಮಾರ್ಚುರಿ ತುಂಬಾ ಮಕ್ಕಳಿರ್ಬೇಕು, ಮಾರ್ಚುರಿ ತುಂಬಾ ಹೆಣ ಇರುತ್ತೆ, ನಾವು ಕಡದ್ರೆ ಬರಬೇಕಲ್ಲ. ಇಲ್ಲ, ಅಲ್ಲಿ ಕಡದದ್ದು ಹೆಣ ಅಲ್ಲ, ಹೆಣದ ಸುತ್ತೂ ಇರುವ ಭಗವದ್ ಆಕಾರ ಇತ್ತು, ಅದು ಗೊತ್ತಿದ್ದು ಆ ಆಕಾರದ ಕೈಯನ್ನ ಕಡದ್ರು ಋಷಿಗಳು, ಅಲ್ಲಿಂದ ಹುಟ್ಟಿದವರು. ಅದಕ್ಕೆ ದೇವರ ಕೈಯಿಂದ ಹುಟ್ಟಿ ಬಂದವ, ಹೆಣದ ಕೈಯಿಂದ ಹುಟ್ಟಿ ಬಂದವರಲ್ಲ. ಆದ ಕಾರಣ ಬಂದ ಪೃಥುಚಕ್ರವರ್ತಿಗಳು ಭೂಮಿಯನ್ನೇ ಆಕಳಾಗಿ ಮಾಡಿ ಔಷಧಿಗಳನ್ನು ಕರೆದು ಜಗತ್ತನ್ನ ಉಳಿಸಿದರು. ತನ್ನನ್ನ ಸ್ತೋತ್ರ ಮಾಡಲಿಕ್ಕೆ ಹೋದ ವಂದಿಮಾಗದರಿಗೆ ಅಂತರ್ಯಾಮಿ ಸ್ತೋತ್ರ ಮಾಡಿ ಅಂತ ಹೇಳಿ ಜಗತ್ತಿಗೆ ಬುದ್ಧಿ ಹೇಳಿಕೊಟ್ರು. ನಮ್ಮ ಜೀವನದಲ್ಲಿ ಬರುವುದೇ ಅದು. ನಾವು ಯಾರನ್ನ ಕಂಡ್ರೂ ಸ್ವಲ್ಪ ಉಪಕಾರ ಮಾಡಿದ್ರು ಅಂದ್ರೆ ತುಂಬಾ ಥ್ಯಾಂಕ್ಸ್ ರೀ, ನಿಮ್ಮ ಸಮಾನ ಯಾರಿಲ್ಲ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ಒಂದೊಂದು ಮಾತಿಗೂ ನರಕ ಆಗುತ್ತೆ ನಮಗೆ. ಯಾಕೆ, ಸಹಾಯ ಮಾಡಿದ್ದು ಸ್ವಾಮಿ ಆದರೆ ಅವನನ್ನ ಬಿಟ್ಟು ಇವರನ್ನು ಹೊಗಳಿದ್ದಕ್ಕೆ ನರಕವೇ. ಹೊಗಳ್ರಿ ಯಾರು ಬೇಡ ಅಂದ್ರು, ಒಳಗಿದ್ದ ಸ್ವಾಮಿಯನ್ನು ಹೊಗಳ್ರಿ ಅಂದ್ರು. ಎಂಥ ಇದು ಆ ಟೆಕ್ನಿಕ್ ಗೊತ್ತಿರಲ್ಲ, ಎಡವಿ ಎಡವಿ ಬೀಳ್ತಾ ಇರ್ತೀವಿ ನಾವು. ಅದನ್ನೇ ಭಾಗವತ ಹೆಜ್ಜೆ ಹೆಜ್ಜೆಗೂ ನಮಗೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಹೇಳ್ಕೊಡೋದ್ರೆ ಭಾಗವತ, ಇಲ್ಲಾಂದ್ರೆ ನಮ್ಗೆ ಯಾಕೆ ಭಾಗವತ? ಯಾರೋ ಮಾಡಿದ್ರು ಏನಾದ್ರೂ ಎಲ್ಲಿಗೂ ಹೋದ್ರು ಅಂದ್ರೆ ನಾವು ಕೇಳಲಿಕ್ಕೆ ಕೊಡ್ಬೇಕಾ? ನಾವು ಇದಾಗಬೇಕು ಅಂತ ಹೇಳಲಿಕ್ಕೆ ಬಂದದೆ ಭಾಗವತ. ಸರಿ, ಅಂಥ ಮಹಾನುಭಾವರ ಪೃಥುಚಕ್ರವರ್ತಿಗಳ ವಂಶದಲ್ಲಿ ಬಂದವನೇ ಪ್ರಾಚೀನ ಬರ್ಹಿರಾಜ. ಇಡೀ ಭೂಮಿಯೆಲ್ಲ ದರ್ಭೆ ಹಾಸಿದ, ಇಡೀ ಭೂಮಿಯೆಲ್ಲ ದರ್ಭೆ ಹಾಸಿದ. ನಾರದರು ಬಂದು ಬೇಡ ಅಂದ್ರು, ಕಾಮ್ಯಕರ್ಮ ಬೇಡ ಅಂದ್ರು. ಅದಕ್ಕೆ ಜ್ಞಾನೋಪದೇಶ ಪಡೆದ. ಏನದು ಪುರಂಜನೋಪಾಖ್ಯಾನ? ಪುರಂಜನೋಪಾಖ್ಯಾನ ಏನ್ರಿ ಅಂತ ಹೇಳಿದರೆ, ಅವಿಜ್ಞಾತ ಸಖ, ಒಳಗಿದ್ದೇ ಉಪಕಾರ ಮಾಡುವ ಸ್ವಾಮಿ, ಅವನನ್ನ ಗೊತ್ತಿಲ್ಲದೆ ಬಿಟ್ಟಂತಹ ಜೀವನೇ ಪುರಂಜನ. ಬಿಟ್ಟದ್ದಕ್ಕೆ 9 ತೂತಿರುವ ದೇಹ ಬಂತು, ದ್ವಾರ ಇರುವ ದೇಹ. ಇದರಲ್ಲಿ 5 ತಲೆ ಇರುವ ತಳವಾರ ಮುಖ್ಯ ಪ್ರಾಣ ಇದ್ದಾನೆ. ಒಳ್ಳೆ ಹೆಣ್ಣಿತ್ತು, ಯಾರು ಮನಸ್ಸು, ಮನಸ್ಸಿನ ಮದುವೆ ಆದ. ಮದುವೆ ಆದರೆ ಆ ಮನಸ್ಸಿನಿಂದ ಇವನಿಗೆ ಬಯಕೆಗಳೆಂಬ ಮಕ್ಕಳು ಹುಟ್ಟಿದ್ರು. ಆ ಮಕ್ಕಳಿಂದ ಮೊಮ್ಮಕ್ಕಳು, ಮತ್ತು ಬಯಕೆಗಳೆಂಬ ಮೊಮ್ಮಕ್ಕಳು ಹುಟ್ಟಿದ್ರು. ಹಾಗೆ ಮೊಮ್ಮಕ್ಕಳ ಬಯಕೆಗಳನ್ನ ಪೂರ್ಣ ಮಾಡುವುದರಲ್ಲೇ ಜೀವನ ಕಳೆದ. ಕೊನೆಗೆ ಮುದಿತನ ಬಂತು, ಜರ. ನಂತರ ಕಾಲನ ದೂತರು ಬಂದು ಹೊಡೆದು ಹಾಕುವಾಗ ಇಡೀ ಶರೀರವನ್ನ, ಕೊನೆಗೆ ತನ್ನ ಹೆಂಡತಿಯನ್ನೇ, ಮನಸ್ಸನ್ನೇ, ಬಯಕೆಗಳು ತುಂಬಿದ, ಬಯಕೆಗಳಿಂದ ಗರ್ಭಿಣಿಯಾದ ಮನಸ್ಸನ್ನೇ ನೆನೆದು ನೆನೆದು ಸತ್ತ. ಅದಕ್ಕೆ ಹೆಣ್ಣಾದ, ದೇವರನ್ನ ಮರೆತ. ಅಂಥವನಿಗೆ ಮಲಯಧ್ವಜರಾಜನ ಮದುವೆ ಆಯಿತು. ಜೊತೆ ಮಲಯಧ್ವಜರಾಜ ಅಂದ್ರೆ ಮಲಯ ಅಂದ್ರೆ ವಾಯುದೇವರು, ಅವರೇ ಧ್ವಜ ಅಂದ್ರೆ ಅವರ ಪಾದವೇ ಹಿಡಿದಂತಹ ರಾಜ. ಯಾರು ಅಂದ್ರೆ ಬುದ್ಧಿ. ಬುದ್ಧಿಯಿಂದ ಜೀವನಿಗೆ ಸಂಪರ್ಕ ಆಯಿತು. ಬುದ್ಧಿ ಏನು ಮಾಡಿತ್ತು? ಇಡೀ ದೇಹದ ರಾಜ್ಯ ಆಳಿ ಎಲ್ಲೆಲ್ಲಿ ದೇವರಿದ್ದಾರೋ ನೋಡಿಕೊಂಡು, ಕೊನೆಗೆ ವನಪ್ರವೇಶ, ಈ ನಾಡಿಗಳ ವನಪ್ರವೇಶ ಮಾಡಿ ಒಳಗಿರೋ ದೇವರ ಪಾದ ಸೇರಿಬಿಡ್ತು. ಬುದ್ಧಿ ದೇವರ ಪಾದ ಸೇರಿತು ಅಂದ್ರೆ ಹೋಯಿತು ಅಂತಲ್ಲಿ ಹೇಳ್ತಾರೆ. ಗಂಡ ಹೋದ ಅಂದ್ರೆ ದೇವರ ಪಾದ ಸೇರಿದ. ಆ ಸೇರಿದಾಗ ಜೀವನು ಕೂಡ ಈ ಬುದ್ಧಿಯ ಮಾರ್ಗವನ್ನ, ಚಿತಿಯನ್ನು ಏರಿ ಹೊರಟರೆ ದೇವ ಸಿಕ್ಕ. ಇಷ್ಟೇ, ಮನಸ್ಸನ್ನು ಹಿಡಿತೀರಾ ಹಾಳಾಗ್ತೀರಾ, ಆಚಾರ್ಯರ ಪಾದ ಹಿಡಿದ ಬುದ್ಧಿಯನ್ನು ಹಿಡಿತೀರಾ ಉದ್ಧಾರ ಆಗ್ತೀರಾ. ಇದೇ ಪುರಂಜನೋಪಾಖ್ಯಾನ, ಸಿಂಪಲ್ ಆಗಿ ಹೇಳಿಕೊಟ್ರು. ಕೇಳಿದ್ರು, ಉದ್ಧಾರ ಆದ್ರು. ಪ್ರಾಚೀನ ಬರಿರಾಜ, ಅವರಿಗೆ 10 ಜನ ಮಕ್ಕಳಿದ್ರು, ಎಲ್ಲರಿಗೂ ಒಂದೇ ಹೆಸರು, ಪ್ರಚೇತಸ ಪ್ರಚೇತಸ ಪ್ರಚೇತಸ. ಎಲ್ಲರೂ ತಪಸ್ಸಿಗೆ ಹೊರಟರು. ರುದ್ರದೇವರಿಂದೇ ಉಪದೇಶ ಪಡೆದರು, ತಪಸ್ಸು ಮಾಡಿದರು. ಭೂಮಿಯೆಲ್ಲ ದೈತ್ಯರು ಗಿಡಗಳಾಗಿ ಬಂದರೆ ಅವರನ್ನ ಬಾಯಿಯಿಂದ ಗಾಳಿ ಬೆಂಕಿ ಸೃಷ್ಟಿ ಮಾಡಿ ಸುಟ್ಟರು. ಚಂದ್ರದೇವರು ಕೊಟ್ಟ ವೃಕ್ಷ ಕನ್ನೆಯನ್ನು ಮದುವೆ ಆದರು. ಮಾರೀಷೆಯನ್ನು ಮದುವೆಯಾಗಿ ದಕ್ಷ ಪ್ರಜಾಪತಿಗಳನ್ನೇ ಮಕ್ಕಳಾಗಿ ಪಡೆದರು. ಅವರಿಂದೇ ಜಗತ್ತು ಬಂತು ಎಂಬಲ್ಲಿಗೆ ಚತುರ್ಥ ಸ್ಕಂದ ಭಾಗವತ ಪೂರ್ಣ ಆಯಿತು. ಶ್ರೀಕೃಷ್ಣ ಅರ್ಪಣ. ಪ್ರಮೇಯ ಬಿಟ್ಟಿಲ್ಲ. ಪುರಾಣದಲ್ಲಿ ಎರಡು ರೀತಿ ಬಂದಿದೆ, ಯಾವುದಲ್ಲಿ ಆಮೇಲೆ ಬಂತು ಅಂತ, ಮೊದಲು ಬಂತು ಅಂತ ಇನ್ನೊಂದು ಪುರಾಣದಲ್ಲಿ ಬಂತು. ಎರಡು ರೀತಿ ಸತ್ಯ. ಒಟ್ಟಾರೆ ಏನು, ನನಗೆ ದೇವರೇ ಬೇಕು ಅಂತ ಬುದ್ಧಿ ಬಂತು, ಅದಕ್ಕಾಗಿ ಅವರಿಗೆ ಸ್ಥಾನ.
ಆರನೇ ಸ್ಕಂದ.